ಆತ್ಮಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅಂತ ಹೇಳ್ತಾರೆ. ಆತ್ಮ ಮನಃ ಚಿಂತನಂಚ ಸೇಮುಷಿ ಬುದ್ಧಿ ಇತ್ಯಪಿ ಏಕಾರ್ಥವಾಚಕ ಧೀಶ್ಚ ಮನೀಷಾ ತಪ ಇತ್ಯಪಿ. ಆತ್ಮ ಮನಃ ಚಿಂತನ ಸೇಮುಷಿ ಬುದ್ಧಿ ಧೀ ಮನೀಷಾ ತಪ ಇಷ್ಟು ಪರ್ಯಾಯ ಪದಗಳಾದ್ದರಿಂದ ಹಿಂದೆ ಬಂದಿರತಕ್ಕಂಥ ಆತ್ಮಶಬ್ದಕ್ಕೆ ನಾವು ಹೇಳಿದ ಅರ್ಥ ಸರಿ ಅಂತ ಅದಕ್ಕೆ ಅರ್ಥ. ಶಬ್ದತತ್ವೇ ಅದು ಕೋಶ. ಸರ್ವಾಶ್ರಯಂಚ ಪಿತರಂ ಸರ್ವೇಶ್ ಸೇಮು ಬುದ್ಧಿ ಅದೇ ಬೆಲ್ಲ ಪರ್ಯಾಯ ಪದಗಳು. ಸೇಮುಷಿ ಅಂದರೆ ಬುದ್ಧಿ. ಹಾಂ, ಆಚಾರ್ಯ ಪೂರ್ಣ ಸೇಮುಷಿ ಅಂತಲೂ ಹೆಸರು ಆಚಾರ್ಯರಿಗೆ. ಪೂರ್ಣ ಪ್ರಜ್ಞರು, ಪೂರ್ಣ ಸೇಮುಷಿ, ಪೂರ್ಣ ಬುದ್ಧಿಯವರು ಅಂತ. ಸರ್ವಾಶ್ರಯಂಚ ಪಿತರಂ ಸರ್ವೇಷಾಧಿಕಂ ಗುಣೈ ಅವಿದಿತ್ವಾ ಮಹತ್ ಪುಣ್ಯಂ ಕೃತ್ವಾ ನ ಫಲಭಾಗ್ ಭವೇ ತಥಾ ಜ್ಞಾತ್ವಾ ಹರಿಮ್ಯಸ್ತು ಕುರ್ಯಾತ್ ಕರ್ಮ ಸದೋದಿತಂ ಅನಂತ ಫಲವಾನ್ ಸಸ್ಯಾತ್ ಪ್ರಾಪ್ನೋತಿ ಚ ಮನೋಗತಂ ಇತಿ ಬೃಹತ್ ಶ್ರುತೌ. ಸರ್ವಾಶ್ರಯಂಚ ಪಿತರಂ ಸರ್ವೇಷಾಧಿಕಂ ಗುಣೈ ದೇವ್ರ ಹ್ಯಾಗೆ ತಿಳ್ಕೊಬೇಕು ಅಂದರೆ ಸರ್ವಾಶ್ರಯಂ ಸರ್ವರಿಗೂ ಆಶ್ರಯ, ಪಿತರಂ ತಂದೆ, ಸರ್ವೇಷಾಂ ಪಿತರಂ ಅದು ಸರ್ವೇಷಾಂ ಗುಣೈ ಅಧಿಕಂ ಸರ್ವರಿಗೂ ಸರ್ವೇಷಾಂ ಸರ್ವಾಶ್ರಯ ಎಲ್ಲರಿಗೂ ಎಲ್ಲ ರೀತಿ ಆಶ್ರಯ, ಸರ್ವೇಷಾಂ ಪಿತರಂ ಎಲ್ಲರಿಗೂ ತಂದೆ, ಎಲ್ಲರಿಗೂ ಅಧಿಕ ಎಲ್ಲರಿಗಿಂತ ಗುಣೈ ಅಧಿಕಂ ಗುಣಗಳಿಂದ ಭಾರಿ ಉತ್ತಮ. ಅವಿದಿತ್ವಾ ಮಹತ್ ಪುಣ್ಯಂ ಕೃತ್ವಾ ರಫಲ ಭಾಗ್ ಭವೇತ್. ಈ ರೀತಿ ತಿಳ್ಕೊಳ್ಳದೆ ಹೋದರೆ ಮಹತ್ ಪುಣ್ಯ ಬರೋದಿಲ್ಲ, ಮುಖ್ಯ ಫಲ ಬರೋದಿಲ್ಲ. ತಥಾ ಜ್ಞಾತ್ವಾ ಹರಿಮ್ಯಸ್ತು ಈ ರೀತಿ ತಿಳ್ಕೊಂಡು ದೇವರನ್ನು ಯಾರು ಕುರಿಯಾತ್ ಕರ್ಮ ಸದೋದಿತಂ ಸದಾಕಾಲ ಶಾಸ್ತ್ರೋಕ್ತವಾದ ಸದಾ ಉದಿತಂ ಶಾಸ್ತ್ರೋಕ್ತವಾದ ಕರ್ಮವನ್ನು ಯಾರು ಮಾಡ್ತಾರೋ ಅನಂತ ಫಲವಾನ್ ಸಸ್ಯಾತ್ ಪ್ರಾಪ್ನೋತಿ ಚ ಮನೋಗತಂ. ಅವನು ಅನಂತ ಫಲವನ್ನು ಓದುತ್ತಾನೆ, ಮನೋಗತ ಮನಸ್ಸಲ್ಲಿರೋದೆಲ್ಲ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಸರ್ವಾಶ್ರಯಂಚ ಪಿತರಂ ಸರ್ವೇಷಾಧಿಕಂ ಗುಣೈ ಅವಿದಿತ್ವಾ ಮಹತ್ ಪುಣ್ಯಂ ಕೃತ್ವಾ ನ ಫಲಭಾಗ್ ಭವೇತ್ ತಥಾ ಜ್ಞಾತ್ವಾ ಹರಿಮ್ಯಸ್ತು ಕುರಿಯಾತ್ ಕರ್ಮ ಸದೋದಿತಂ ಅನಂತ ಫಲವಾನ್ ಸಸ್ಯಾತ್ ಪ್ರಾಪ್ನೋತಿ ಚ ಮನೋಗತಂ ಇತಿ ಬೃಹತ್ ಶ್ರುತೌ. ಆಚಾರ್ಯರು ದ್ವಾದಶಸ್ತೋತ್ರರಲ್ಲಿ ಏನು ಹೇಳಿದರು, ಕುರುಪುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿರಂಭ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಅದರ ಅರ್ಥ ಇದು. ಯಾತಕಾರಿ ತಿಳ್ಕೊಬೇಕು ಅಂದರೆ ಈ ರೀತಿ ತಿಳ್ಕೊಂಡ್ರೆ ಎಲ್ಲರಿಗೂ ಆಶ್ರಯ ತಂದೆ ಇತ್ಯಾದಿ ತಿಳ್ಕೊಂಡ್ರೆ ಕುರಿಯಾತ್ ಕರ್ಮ ಕುರುಪುಂಕ್ಷ ಚ ಕರ್ಮ ಆ ರೀತಿ ಕರ್ಮಾಚಾರ್ಯರು ಮಾಡಿದರೆ ಮಾತ್ರ ಅನಂತ ಫಲವಾನ ಸಸ್ಯ ಮಾಡಿದ ಒಂದೊಂದು ಕರ್ಮಕ್ಕೂ ಎಷ್ಟು ಫಲ ಸಿಗ್ತದೆ, ಅನಂತ ಫಲ, ಕೊನೆಗೆ ಮೋಕ್ಷನೇ ಸಿಗ್ತದೆ. ಮನೋಗತ ಮಾತ್ರದಿಂದ ಮೋಕ್ಷದಲ್ಲೇ ಸಿಗ್ತದೆ ಅಂತ ಹೇಳಿದರು. ಹೀಗೆ ಹರಿಯನ್ನ ಜನ್ಮಾದ್ಯಸ್ಯ ಅಂತ ಉಪಾಸನೆ ಮಾಡಿದರೆ ಫಲ ಅದು. ಪರಮಾತ್ಮ ಇವ ಗೃಹ ವಿಹಿತ ಕರ್ಮ ಅಲ್ಲ, ಹೇಗೆ ಇದನ್ನು ತಿಳ್ಕೊಂಡು ಅಂತ ಹೇಳಿದ್ರೆ ಜ್ಞಾನ ಬಂತಲ್ಲ, ಈ ತಿಳ್ಕೊಂಡು ಮಾಡಿದರೆ ಅಂತ ಹೇಳಿದ್ರಿಂದ ಜ್ಞಾನ ಬಂತಲ್ಲ. ಅದರಿಂದ ಇದು ಕರ್ಮ ಜ್ಞಾನ ಮೋಕ್ಷ, ಜ್ಞಾನ ಬಿಡಲಿಲ್ಲ ಈಗ. ಹಾಂ, ಕರ್ಮ ಮಾಡಲಿ ಅಂತ ಇಲ್ಲಿ ತಿಳ್ಕೊಂಡು ಮಾಡಿರಿ ಅಂತ ಹೇಳಿದರು. ಅದರಿಂದ ಜ್ಞಾನ ಬಂದಾಯ್ತು ಅಲ್ಲ ತಕ್ಷಣ. ಪರಮಾತ್ಮ ಇವ ಗೃಹಸ್ಥಾಂತರ್ಯಾಮಿತ್ವೇನ ಸರ್ವೇಷಾಂ ಲೋಕಃ ಆಶ್ರಯ. ಇನ್ನು ಗೃಹಸ್ಥರು ದೇವರಿಗೆ ಆಶ್ರಯ ಅಲ್ಲ, ಅಥವಾ ಗೃಹಸ್ಥರು ಬೇರೆ ಸಾಮಾನ್ಯವಾಗಿ ಏನು ಹೇಳ್ತಾರೆ, ಗೃಹಸ್ಥಾಶ್ರಮ ಎಲ್ಲ ಆಶ್ರಮಕ್ಕೂ ಆಶ್ರಯ. ಬ್ರಹ್ಮಚಾರಿಗಳಿಗೆ ಅಡಿಗೆ ಇಲ್ಲ, ಗೃಹಸ್ಥ ಹಾಕಬೇಕು. ಸನ್ಯಾಸಿಗಳಿಗೆ ಅಡಿಗೆ ಇಲ್ಲ, ಗೃಹಸ್ಥರು ಭಿಕ್ಷೆ ಹಾಕಬೇಕು. ವಾನಪ್ರಸ್ಥರು ಊರಲ್ಲೇ ಇಲ್ಲ. ಸೊ ಗೃಹಸ್ಥರ ಯಾವುದಕ್ಕೆ ಬೇಕು ಅವ್ರೀಗ ಎಲ್ಲದಕ್ಕೂ ಬೇಕು. ಸೊ ಗೃಹಸ್ಥರ ಆಶ್ರಮಕ್ಕೆ ಆಶ್ರಯ ಅಂತಾಯ್ತು. ನಾವೇನು ಗೃಹಸ್ಥರ ಪೊಸಿಷನ್ ಜಾಸ್ತಿ ಆಯ್ತಲ್ಲ ಅಂತ ಕೇಳಿದರೆ ಅಲ್ಲ, ಪರಮಾತ್ಮೈವ ಗೃಹಸ್ಥಾಂತರ್ಯಾಮಿತ್ವೇನ ಸರ್ವೇಷಾಂ ಲೋಕ ಆಶ್ರಯ. ಗೃಹಸ್ಥರೊಳಗೆ ಪರಮಾತ್ಮ ರೂಪದಲ್ಲಿ ನೆಲೆಸಿದ್ದು ಆಶ್ರಯ ಕೊಡ್ತಾನಾದ್ದರಿಂದ ಗೃಹಸ್ಥ ತನ್ನ ಕೆಲಸವೆಲ್ಲ ಮಾಡಿಕೊಂಡು ನಾನು ಆಶ್ರಯ ಕೊಟ್ಟೆ ಅಂತ ತಿಳ್ಕೊಳ್ಬಾರ್ದು. ಅರ್ಥ ಆಯ್ತಾ? ದೇವರು ಒಳಗಿದ್ದು ಆಶ್ರಯ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಬೇಕೆ ಹೊರತು ನಾನು ಕೊಟ್ಟ ಆಶ್ರಯ ಅಲ್ಲ. ಈ ಛತ್ರದಲ್ಲಿ ಆಫೀಸರ್ ಇರ್ತಾನೆ, ಅವ್ನು ಇನ್ಚಾರ್ಜ್ ಮ್ಯಾನೇಜರು, ಎಲ್ಲರೂ ಕೊಡ್ತಾವೆ. ತಾನು ಆಶ್ರಯ ಕೊಟ್ಟಾಗ ಲೆಕ್ಕನ ಛತ್ರ ಇನ್ಚಾರ್ಜ್ ಮಾಡಿದಾರಂತ ಕೊಡ್ತಾನಷ್ಟೇ. ಇಲ್ಲವಾದ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳ್ಕೊಳ್ಳಾಗಿಲ್ಲ ಅವನು. ಗೃಹಸ್ಥ ಹಾಗೆ ಮನೆ ಇನ್ಚಾರ್ಜ್ ಅಂದರೆ ಇಟ್ಟು ನೋಡ್ಕೋಬೇಕು. ಮನೆ ನೋಡ್ಕೊಳ್ಳೋದು ಏನಾಗಿದೆ ಇವತ್ತು, ತನ್ನ ನೋಡ್ಕೊಳ್ಳೋದು ತಾಗ್ಬಿಟ್ಟಿದೆ ಅಷ್ಟೇ. ಗೃಹಸ್ಥರ ಜವಾಬ್ದಾರಿ ಸಮಾಜ ನೋಡ್ಕೋಬೇಕು. ಅವನಿಗೆ ಬ್ರಹ್ಮಚಾರಿಗಳನ್ನ ನೋಡ್ಕೋಬೇಕು, ಯತಿಗಳನ್ನು ನೋಡ್ಕೋಬೇಕು, ಅವ್ರ ಯೋಕ್ಷೇಮ ನೋಡಿಕೊಂಡ್ರೆ ಅವರಿಂದ ಕೆಲಸ ಆಗುತ್ತೆ. ಬ್ರಹ್ಮಚಾರಿ ಇಶ್ಚಿತೆ ಓದಬೇಕಾದ್ರೆ ಅವ್ರಿಗೆ ಅನ್ನ ಹಾಕಬೇಕು. ಯಾರು ಹಾಕ್ಬೇಕು ಅದನ್ನು? ಗೃಹಸ್ಥ ಹಾಕ್ಬೇಕು. ಅರ್ಥ ಮಾಡ್ಕೊಂಡು ಗೃಹಸ್ಥರ ಸ್ಥಾನ ನಮಗೆ ಅದು ಕಮಿಟ್ಮೆಂಟ್ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾನೆ. ಅವತ್ತು ತಂಪಾಡಿ ತವಿದ್ರ ಆಯಿತು ಅಂತೇಳಿ ಸಾಧ್ಯ ಇಲ್ಲ. ಅವ್ರನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಅವರಿಗಿದೆ ಅಂತ ಹೇಳ್ತಾರೆ. ಸ್ವಾಧ್ಯಾಯೇ ಋಷಿ ಸಂಸ್ಮೃತ್ಯ. ಅದಕ್ಕೆ ಮಾತೃದೇವು ತಂದೆ ನೋಡ್ಕೋಬೇಕು, ತಾಯಿ ನೋಡ್ಕೋಬೇಕು, ಗುರುಗಳನ್ನ ನೋಡ್ಕೋಬೇಕು, ಅತಿಥಿಗಳನ್ನ ನೋಡ್ಕೋಬೇಕು. ಇದು ಧರ್ಮ. ಅದೆಲ್ಲ ಮತ್ತೆ ಈಗ ಅರ್ಥ ಆಗುತ್ತೆ. ಸುಮ್ಮನೆ ಅದು ಇದು ಆಪ್ಷನಲ್ ಅಲ್ಲ, ಅದು ಏನದು ಕಂಪಲ್ಸರಿ. ಗೃಹಸ್ಥ ಗೃಹಸ್ಥೆಯನ್ನು ಯಜ್ಞಾಗ್ರಹಣ ಮಾಡಿದ ಈ ಭಾಳ ಲೋಕೋಪಕಾರ ಅಲ್ಲ, ಅದು ಮಾಡಲೇಬೇಕಾದ ಕೆಲಸ ಅದು, ಗೊತ್ತಾಯ್ತಾ. ಸಂಧ್ಯಾಂದ ಮಾಡೋದೇ ಕಂಪಲ್ಸರಿನೋ, ಹಾಗೆ ಇವೆಲ್ಲ ಕೂಡ ಸಂಧ್ಯಾಂದ್ರೆ ಬಿಟ್ಟೋಯ್ತು, ಅವು ಬಿಟ್ಟೋಯ್ತು ಅಷ್ಟೇ. ಯಾವ ರೀತಿ ಕಂಪಲ್ಸರಿ ಆಯಿತೋ ಅದು ಬಿಟ್ಟಾಗ ಎಲ್ಲ ಬಿಟ್ಟೋಯ್ತು ಕೊನೆಗೆ. ಸ್ವಾಧ್ಯಾಯ ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೈರ್ ದೇವಾಶ್ರಯೋ ಭವೇತ್. ಗೃಹಸ್ಥಲ್ಲಿರ್ತಕ್ಕಂಥ ವಿಷ್ಣು ಅವರ ಮೂಲಕ ಯಜ್ಞಾದಿಗಳನ್ನು ಮಾಡಿಸ್ತಾ ದೇವತೆಗಳಿಗೆ ಆಶ್ರಯವಾಗಿದ್ದಾನೆ. ಸ್ವಾಧ್ಯಾಯೇ ಋಷಿ ಸಂಸ್ಮೃತ್ಯ ಋಷೀಣಾಂಚ ಸದಾಶ್ರಯ. ಸ್ವಾಧ್ಯಾಯದಲ್ಲಿ ಋಷಿಗಳ ಸ್ಮರಣೆಯನ್ನು ಮಾಡಿಕೊಡೋ ಅವಕಾಶ ಕೊಟ್ಟುಬಿಟ್ಟು ಅವರಿಗೆಲ್ಲ ಆಶ್ರಯನಾಗಿದ್ದಾನೆ. ಪಿತೃವತ್ ಪಿತೃಣಾಂ ಅನ್ನದಾನತಃ, ಪಿತೃಗಳಿಗೆ ಸ್ವಾಧ್ಯಾಯ ಶ್ರದ್ಧತಶ್ಚೈವ ಪಿತೃಣಾಂ ಅನ್ನದಾನ. ಭಾರಿ ಇಂಪಾರ್ಟೆಂಟ್, ಪಿತೃಗಳಿಗೆ ಅನ್ನದಾನ ಪಿಂಡಾದಿಗಳ ಸಮರ್ಪಣೆ ಒಂದು, ಅನ್ನದಾನದ ಪಿತೃಗಳಿಗೆ ಏನಾಗುತ್ತೆ, ತೃಪ್ತಿಯಾಗುತ್ತೆ, ಬಹಳ ಮುಖ್ಯ ಅದು ಅನ್ನ. ಅದಕ್ಕೆ ಏನು ಮಾಡಿದ್ದಾರೆ, ಶ್ರಾದ್ದ ಪಕ್ಷದಲ್ಲಿ ಒಂದು ಭೂರಿ ಭೋಜನ ಅಂತ ಸೇರಿಸಿದ್ದಾರೆ. ಅದಕ್ಕೆ ಅಂದರೆ ಅದು ಬುತ್ತಿ ಒಂದು ಪಿಂಡದಲ್ಲಿ ಆಗೋದು ಒಂದು, ಹೇಗೆ ನಾವು ನೈವೇದ್ಯ ವೈಶ್ವೇವಾದಿಗಳನ್ನು ಮಾಡಿ ಭೋಜನ ಮಾಡಿಸಿ ನಾವು ಊಟ ಮಾಡಿದ ಪೂರ್ತಿ ಯಜ್ಞ ಆಗುತ್ತೆ, ಹಾಗೆ ಪಿತೃಯಜ್ಞದಲ್ಲಿ ಅದೊಂದು ಭಾಗ, ಪಿಂಡಾದಿ ಸಮರ್ಪಣೆಯವರು ಮಾಡ್ತಕ್ಕಂಥದ್ದು ಒಂದು ತರ್ಪಣ ಒಂದು ಭಾಗ, ಆಮೇಲೆ ಭೂರಿ ಭೋಜನ ಒಂದು ಭಾಗ. ಅದು ಯಾಕೆ ಪಿತೃಣ ಅನ್ನದಾನತಃ, ಅನ್ನದಾನ ಮಾಡಿ ತೃಪ್ತಿಯನ್ನು ಕೊಡ್ತಾನೆ ಪರಮಾತ್ಮ. ಮನುಷ್ಯಾದೇಹೇ ಅಥೋ ವೇತ್ತಿ, ಅದೇ ರೀತಿ ಅನ್ನದಾನದಿಂದ ಕೂಡ ಸ್ವಾಧ್ಯಾಯ ಭೂರ್ಬೇಕು. ಸ್ವಾಧ್ಯಾಯ ಋಷೀಣಾಂ ಶ್ರಾದ್ದತಃ ಪಿತೃಣಾಂ ಪ್ಲಸ್ ಅನ್ನದಾನತಃ ಪಿತೃಣಾಂ, ಅನ್ನದಾನತಃ ಮನುಷ್ಯಾದೇಹಿ. ಅನೇಕ ಯಾವುದೇ ಸಮಾರಂಭದಲ್ಲಿ ಅನ್ನದಾನ ಮಾಡೋ ಉದ್ದೇಶ ಏನು ಅಂದರೆ ದೇವರಿಗೆ ತೃಪ್ತಿಯಾಗ್ತಕ್ಕಂಥ ಅದೊಂದು ಮೆಥೆಡ್, ತಪ್ಪಸಾಗಿಲ್ಲ. ವಿಷ್ಣು ಪಿತೃ ಸಾಮಾನ್ಯ ಒಳ್ಳೆ ಕೆಲಸ ಆದಾಗ ಏನು ಮಾಡ್ತಾನೆ, ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಕೇಳೋ ಪದ್ಧ ಲೋಕದಲ್ಲಿದೆ. ಕೊಡ್ತಾನೆ ಅರ್ಧ ಅರ್ಧ ತಿಂದು ಬೇರೆ ಕೊಡ್ತಿರೋದು, ಇವನು ತಿನ್ನೋದು ಅವನು ಮತ್ತೆ ತಿನ್ನೋದ್ರೂ ಇಳಿದು ಹೋಗ್ತದೆ, ಅದಲ್ಲ. ಅದು ಶಾಸ್ತ್ರೋಕ್ತವಾಗಿ ಆಗಬೇಕಾದ್ರೆ ಆ ರೀತಿ ಅನ್ನದಾನ ಮಾಡೋದ್ರಿಂದ ಅವನಿಗೆ ಶ್ರೇಯಸ್ಸಾಗುತ್ತೆ, ಕೆಲಸ ಸಿಕ್ತು ಕೊಟ್ಟ ಕೆಲಸ ಮುಂದೆ ಕೆಲಸ ನಿರ್ವಿಘ್ನ ನಡೆಯುತ್ತೆ. ಸಂತೋಷಪಡಿಸಿದ್ರಿಂದ ಏನಾಯ್ತು, ಕೆಲಸ ನಿರ್ವಿಘ್ನ ನಡೆಯುತ್ತೆ. ಮದುವೆ ಆಯಿತು ಸೀಟ್ ಕೊಟ್ಟ, ಮುಂದೆ ವಂಶ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಪ್ರತಿ ಹಂತದಲ್ಲೂ ಕೊಡಿಸಿ ಅದು ಆಶೀರ್ವಾದ ಸಿಗುತ್ತಾದ್ರಿಂದ ಅದನ್ನು ಮಾಡಬೇಕು. ಆಶೀರ್ವಾದ ಮಾಡೋದು ಯಾರು ಮುಖ್ಯ, ಪರಮಾತ್ಮನೇ. ಅವರೆಲ್ಲರೂ ಏನು ಆಶೀರ್ವಾದ ಮಾಡಿದರೂ ಕೂಡ ಬರೋದು ಯಾರ ಬಾಯಿಂದ, ಅದು ಇವ್ರ ಬಾಯಿಂದ ದೇವರು ಮಾತಾಡ್ತಾನೆ ಅಷ್ಟೇ. ಆದ್ದರಿಂದ ಸರ್ವಾಶ್ರಯೋ ಹರಿಹಿ ಮನುಷ್ಯಾದೇ ರಥೋ ವೇತ್ತಿ ಎಲ್ಲ ಹೌದು. ಪಿಂಡ ಸಮರ್ಪಣೆ, ಹಾಂ, ಉತ್ತರ ಎಲ್ಲಿ ಮೂರು ಮಾಡಬೇಕು, ಮೂರಲ್ಲಿ ಯಾವುದೂ ಬಿಡಾಗಿಲ್ಲ, ಹಾಂ, ಎಲ್ಲದೂ ಕಂಪಲ್ಸರಿ. ತಪ್ಪು ಮಾಡಾಗಿಲ್ಲ, ಮಾಡಲೇಬೇಕು ಅನ್ನದಾನ ಶ್ರಾದ್ದದ ಅಂಗ. ಅಲ್ಲಿ ಅಲ್ಲಿ ಮೂರು ಸಮ, ಮೂರು ಮಾಡಲೇಬೇಕು, ಯಾವುದು ಬಿಡಾಗಿಲ್ಲೋ ಇಲ್ಲ. ಮನುಷ್ಯಾದೇ ರಥೋ ವೇತ್ತಿ ಏವಂ ಸತತಂ ಗೃಹೀ ಈ ರೀತಿಯಾಗಿ ಏವಂ ವೇತ್ತಿ ಗೃಹಸ್ಥಾಸ್ತ್ರ ತಿಳ್ಕೊಂಡಿರ್ಬೇಕು ಯಾವಾಗಲೂ ಕೂಡ. ಸ್ವಸ್ಯ ಅಂತರ್ಯಾಮಿಣಂ ವಿಷ್ಣು ಸುರಾದೀನ್ ಪೂಜೆ ಏತ್ತಥಾ, ತನ್ನ ಅಂತರ್ಯಾಮಿಯಾದ ವಿಷ್ಣುವನ್ನು ಮತ್ತು ದೇವತೆಗಳನ್ನು ಸಹ ಅನುಸಂಧಾನ ಇಟ್ಕೊಂಡು ಪೂಜೆ ಮಾಡಬೇಕು. ತಸ್ಯ ವಿನಾಶಮಿಚ್ಛಂತಿ ಶಾಸ್ತ್ರ ಯಸ್ಯ ಯಥಾ ಅಸುರಾಹ. ಆಗ ದೇವತೆಗಳು ಏನು ಮಾಡ್ತಾರಂತೆ, ಅವನಿಗೆ ಅವಿನಾಶ ಸದಾಕಾಲ ಸುಖವಾಗಿರು ಅಂಥೇಳಿ ದೇವತೆಗಳು ಹಾರೈಸ್ತಾರೆ ಅವರಿಗೆ. ತದೇತತ್ ಸರ್ವಶಾಸ್ತ್ರೇಷು ಋಷಿ ಸಂಘೈರ್ ವಿಚಾರಿತಂ ಇತಿ ನಾರಾಯಣ ಶ್ರುತ. ಇದೆಲ್ಲ ಎಲ್ಲ ಶಾಸ್ತ್ರಗಳು ಕೂಡ ಋಷಿಗಳ ಗುಂಪೇ ತೀರ್ಮಾನ ಮಾಡಿರ್ತಕ್ಕಂಥ ವಿಚಾರ. ಆದ್ದರಿಂದ ಈ ರೀತಿ ಅನುಸಂದು ಗೃಹಸ್ಥಾದಿಗಳು ತಮ್ಮ ಕರ್ಮವನ್ನು ಮಾಡಲೇಬೇಕು, ತಾವೇ ಮಾಡಿವಿ ಅಂತ ಭ್ರಮೆ ಬಿಡಬೇಕು, ತಾವು ದೇವತೆಗಳ ಆಶ್ರಯ ಅಂತ ತಪ್ಪು ತಿಳಿಯಬಾರದು, ಕೆಲಸ ಬಿಡಲೂಬಾರದು, ಎಲ್ಲ ದೇವರು ಮಾಡಿಸ್ತಾನೆ. ಆದ್ದರಿಂದ ಎಲ್ಲರಿಗೂ ಆಶ್ರಯ ಯಾರು ಅಂದರೆ ದೇವರೇನೆ. ಹರಿರೇವ ಜಗತ್ ಪಿತೃಮಾತೃ ಗತಿ, ಪಿತೃಗತಿ ಮಾತೃಗತಿ ಜಗದ್ಗತಿ. ನರಾಣಾಂ ಆಶ್ರಯ ದೇವಾಃ ನ ದೇವಾನಾಂ ನರಃ ಕ್ವಚಿತ್ ನರಾಣಾಂಚ ಸುರಾಣಾಂಚ ಗತಿರೇಕೋ ಜನಾರ್ದನಃ ಇತಿ ಚ. ಇನ್ನೂ ಸ್ಪಷ್ಟ ಮಾಡ್ತಾರೆ, ನರಾಣಾಂ ಆಶ್ರಯ ದೇವಾಃ, ನರರಿಗೆ ಆಶ್ರಯರು ಯಾರು ಅಂದರೆ ದೇವತೆಗಳು. ನ ದೇವಾನಾಂ ನರಃ ಕ್ವಚಿತ್, ದೇವತೆಗಳು ಯಾರ ಆಶ್ರಯ ಅಲ್ಲ, ನರರ ಆಶ್ರಯ ಅಲ್ಲ. ಇದೆಲ್ಲ ಭಗವದ್ಗೀತಾ ಭಾಷೆಗೆ ಸೇರಬೇಕಾದ ಅಂಶ ಇದೆ. ಪರಸ್ಪರಂ ಭಾವಯ ಅಂತ ಬಂತಲ್ಲ, ಇಬ್ಬರು ಮ್ಯೂಚುವಲಿ ಹೆಲ್ಪ್ ಮಾಡ್ಕೊಂಡಿರು ಅಂತ ಕೇಳಿದ ತಕ್ಷಣ ಇಬ್ಬರು ಈಕ್ವಲ್ ಅಂತ ಆಗಿಬಿಡಬಾರ್ದು. ಮತ್ತೆ ಅವ್ರು ಮಳೆ ಬೆಳೆ ಕೊಡೋದಿಲ್ಲ, ನಾವು ಯಜ್ಞದಲ್ಲಿ ಇಸ್ಬಿಡ್ತೀವಿ, ಯಜ್ಞದಲ್ಲಿ ಇಸ್ಬಿಡ್ತೀವಿ, ಮಳೆ ಬೆಳೆ ಕೊಡೋದಿಲ್ಲ, ಹಾಗೆಲ್ಲ ತಿಳ್ಕೊಳ್ಳೋದಿಲ್ಲ. ಅವ್ರ ಪಾಡಿಗೆ ಅವ್ರಿಗೆ ಪಾಡಿದ್ದೀವಿ, ಮುಖ್ಯವಾಗಿ ಅವರೇ ಗತಿ ಅಂತ ತಿಳ್ಕೊಬೇಕೆ ಹೊರತು ಏನು ಗತಿ ಅಂತ ತಿಳ್ಕೊಬಾರ್ದು. ಉದಾಹರಣೆಗೆ ಆಫೀಸರ್ ಇದ್ದ ಎಲ್ಲ ಕೆಲಸ ಮಾಡಿಕೊಡ್ತಾರೆ, ನಾವು ಮಾಡಿದ್ದಕ್ಕೆ ಉದ್ಧಾರ ಆದ್ರಿ ಅಂತ ಹೇಳಬಾರ್ದು, ಗೊತ್ತಾಯ್ತಿಲ್ಲ. ಅವ್ರು ಕರ್ತವ್ಯ ಕೊಟ್ಟಿದ್ದಾರೆ, ಸೇವೆ ಮಾಡಬೇಕೆ ಹೊರತು ತಾಯಾರ ಕೆಲಸಕ್ಕೆ ನೀವೇನು ಮಾಡ್ತೀರಿ ಹಾಗೆಲ್ಲ ಕೇಳಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ. ಸ್ಟ್ರೈಕ್ ಮಾಡೋ ಕಾನ್ಸೆಪ್ಟ್ ಅಲ್ಲದಿದೆ, ಬಟ್ ಅಲ್ಲೂ ಕೂಡ ಏನು ಹಠ ಬಂದಿಲ್ಲ, ಅವ್ನು ಕೊಡಲಿ ಅಂತ ಹಠ ಇದೆ ಹೊರತು ಇನ್ನೇನೂ ಇಲ್ಲ. ಅದು ಬಿಟ್ಬಿಟ್ಟು ಅದು ಡಿಸ್ಟ್ರಕ್ಟಿವ್ ಅಪ್ರೋಚ್ ಇಟ್ಕೊಂಡ್ರೆ ಮಾತ್ರ ತಪ್ಪೇ. ನರಾಣಾಂ ಆಶ್ರಯ ದೇವಾ, ನರರಿಗೆ ಆಶ್ರಯರು ದೇವತೆಗಳು ಒಂಬ ನಿಜ, ಯಾಕೆ ಸೋತ್ತಮರವರು. ನ ದೇವಾನಾಂ ನರಃ ಕ್ವಚಿತ್, ದೇವತೆಗಳು ಯಾರಿಗೆ ಆಶ್ರಯ ಅಲ್ಲ, ನರರ ಆಶ್ರಯ ಪಡೆದಿಲ್ಲ ಅವರು. ಉದಾಹರಣೆಗೆ ಮಕ್ಕಳ ತಂದೆ ತಾಯಿ ಬೆಳೆಸ್ತಾರೆ, ಮಕ್ಕಳ ಆಶ್ರಯ, ಮಕ್ಕಳೇ ತಂದೆ ತಾಯಿ ಆಶ್ರಯ ಕೊಟ್ಟರು, ಈಗ ವಯಸ್ಸಾಯಿತು, ಅವ್ರಿಗೆ ಇವರು ಕೊಡ್ತಾರೆ. ಬಟ್ ಏನಲ್ಲ ಅದು, ಈ ರೀತಿ ಅಲ್ಲ. ಯಾವ ರೀತಿ ಅಲ್ಲ, ತಂದೆ ತಾಯಿ ಮಕ್ಕಳಿಗೆ ಕೊಟ್ಟಾಗಲ್ಲ. ಯಾಕೆ, ಯಾಕಲ್ಲ, ಮಕ್ಕಳು ಚಿಕ್ಕವರು, ಅವರು ದೊಡ್ಡವರು, ಅದರಿಂದ ಕೊಡೋದು ಆಶ್ರಯ ಕೊಟ್ಟು. ಇವ್ರಿಗೆ ಹಾಗಲ್ಲ, ಆಶ್ರಯ ಕೊಟ್ಟಿದ್ದಕ್ಕಿದ್ದು ಏನು ತಿಳ್ಕೊಬೇಕಿದ್ದನ್ನ ಪೂಜ್ಯ ಭಾವನೆಯಿಂದ ಮಾಡಬೇಕು. ಅಲ್ಲಿ ವಾತ್ಸಲ್ಯದಿಂದ ಮಾಡ್ತಾರೆ, ಇಲ್ಲಿ ಪೂಜೆ ಇದೆ ನನ್ನ ಹೇಗೆ ಡಿಪೆಂಡ್ ಆಗಿದ್ದಾರೆ ಅಂತ ಮಾಡಾಗಲ್ಲ. ಮತ್ತೆ ಕರ್ತವ್ಯನೇ, ಆದರೆ ಡಿಪೆಂಡ್ ಏನು ತಿಳ್ಕೊಬೇಕು, ಭಾಗ್ಯ ಅಂತ ಅದಕ್ಕೆ ಪಿತೃ ದೇವೋಭವ ಅಂತ ಕರೆದ್ರು, ಅದಕ್ಕೆ ಮಾತೃ ದೇವೋಭವ ಅಂತ ಕರೆದ್ರು. ಕಾರಣ ಏನು, ಆ ಮಾಡೋ ದೊಡ್ಡ ಕರ್ತವ್ಯ, ಆದ್ದರಿಂದ ನಾನು ಆಶ್ರಯ ಕೊಡ್ತೀನಿ ಅನ್ನೋ ಭಾವನೆಯಿಂದ ಕೊಡಬಾರದು. ಗೊತ್ತಾಯ್ತಿಲ್ಲ, ನನ್ನ ಕರ್ತವ್ಯ ಪೂಜ್ಯತೆಯಿಂದ ಕೊಡಬೇಕು, ಹೊರತು ದೇವತೆಗಳಿಗೆ ವೈಷ್ಣದೇವಾದಿಗಳನ್ನು ಮಾಡಬೇಕಾದ್ರೆ ಯಾವ ಭಾವನೆ ಇರಬೇಕೋ ಆ ಭಾವನೆಯಿಂದ ಮಾಡಬೇಕೆ ಹೊರತು ಗತಿ ಇಲ್ಲ ಹೆಲ್ಪ್ ಮಾಡ್ತೇನೆ ಭಾವನೆ ಇಟ್ಕೋಬಾರ್ದು. ಇವ್ರು ಹಾಗಲ್ಲ, ಮಕ್ಕಳು ಹಾಗೆ ನೋಡಬೇಕು. ಯಾಕೆ, ಅವ್ರು ನಿಜವಾರು ಆಯಿಸು ಆಶ್ರಯ, ಚಿಕ್ಕವರೆಲ್ಲ ಆಶ್ರಯ ಬಯಸ್ತಾರೆ, ದೊಡ್ಡವರಿಗೆ ಆಶ್ರಯ ಕೊಡೋದು ಇವ್ರ ಕರ್ತವ್ಯ ಅಷ್ಟೇ. ಅದನ್ನೇ ಸ್ಪಷ್ಟ ಮಾಡ್ತಾರೆ, ನರಾಣಾಮ್ ಆಶ್ರಯ ದೇವಾಹ, ಒಟ್ಟಿ ಮೇಲೆ ಸೋತ್ತವರು ಅಧವರನ್ನು ಆಶ್ರಯಿಸಿ ಇಲ್ಲ, ಅದು ತಿಳ್ಕೊಂಡ್ಬಿಟ್ರಾಯ್ತು. ಅಧವರಿಗೆ ಸೋತ್ತವರು ಆಶ್ರಯ, ಆದರೆ ಸೋತ್ತವರಿಗೆ ಅಧವರ ಆಶ್ರಯ ಅಲ್ಲ, ಬಟ್ ಸೇವೆ ಮಾಡೋದು ಕರ್ತವ್ಯ ಹೌದು. ನದೇವಾನಾಂ ನರಾ ಕ್ವಚಿತ್, ಎಲ್ಲರಿಗೂ ಆಶ್ರಯ ಯಾರು ಅಂದರೆ ನರಾಣಾಂಚ ಸುರಾಣಾಂಚ ಗತಿರೇಕೋ ಜರಾರ್ದನ ಇತಿ ಚ. ನರರಿಗೆ ಆಗಲಿ ಸುರರಿಗೆ ಆಗಲಿ ಒಬ್ಬನೇ ಗತಿ ಅಂದರೆ ನಾರಾಯಣ. ಇದು ದ್ವಾದಶ ಸ್ತೋತ್ರಕ್ಕೆ ಬೇಕಾದ್ತು. ಹರಿರೇವ ಜಗತ್ ಪಿತೃ ಮಾತೃ ಗತಿ ಅಂತ ಹೇಳಿದ್ರಿಂದ ಎಲ್ಲರಿಗೂ ಗತಿ ದೇವರೇನೆ. ಆತ್ಮ ಬ್ರಹ್ಮ, ಇನ್ನೊಂದು ಅರ್ಥದಲ್ಲಿ ಆತ್ಮ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ಆತ್ಮ ತು ಜಗತಾಂ ಬ್ರಹ್ಮ ತಸ್ಯಾತ್ಮ ಭಗವಾನ್ ಹರಿಹಿ. ಆತ್ಮಶಬ್ದ ಮುಖ್ಯವಾಗಿ ಹೇಳೋದು ದೇವರನ್ನೇ, ಅನಂತರ ಬ್ರಹ್ಮದೇವರನ್ನೇ ಹೇಳುತ್ತೆ ಆತ್ಮಶಬ್ದ. ಅದಕ್ಕೋಸ್ಕರ ಎಲ್ಲೆಲ್ಲಿ ಅದು ಹೊಂದುತ್ತೋ ಇಬ್ಬರನ್ನು ತೊಗೊಂಡ್ಬಿಡ್ಬೇಕು, ಹೊಂದೇ ಹೋದ ಕಾಲಕ್ಕೆ ದೇವರನ್ನು ಮಾತ್ರ ತಗೋಬೇಕು. ಅದು ಬ್ರಹ್ಮದೇವರನ್ನು ಹೇಳುತ್ತೆ, ದೇವರನ್ನು ಹೇಳುತ್ತೆ, ಆದರೆ ಮುಖ್ಯವಾಗಿ ದೇವರನ್ನು ಹೇಳೋದ್ರಿಂದ ಬೇರೆ ಬ್ರಹ್ಮದೇವರು ಹೊಂದದೇ ಇರತಕ್ಕಂಥ ಪ್ರಸಂಗದಲ್ಲೆಲ್ಲ ದೇವರಿಗೆ ಅನ್ವಯಿಸಬೇಕು. ಆತ್ಮ ತು ಜಗತಾಂ ಬ್ರಹ್ಮ ತಸ್ಯ ಆತ್ಮ ಭಗವಾನ್ ಹರಿಹಿ. ಜಗತ್ತಿಗೆ ಆತ್ಮ ಪರಮಾತ್ಮ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ಆತ್ಮ ನಾರಾಯಣ. ಬ್ರಹ್ಮ ಜಗತಾಂ ಆತ್ಮ ತಸ್ಯ ಆತ್ಮ ಭಗವಾನ್ ಹರಿಹಿ. ಅವರಿಗೆ ಆತ್ಮ ಅಂದರೆ ಭಗವಾನ್ ಅಂತರ್ಯಾಮಿ ಅಂತ ಅರ್ಥ. ಅದಕ್ಕೆ ಅಂತರ್ಯಾಮಿಯಾಗಿ ಸ್ವಾಮಿಯಾಗಿ ಇದ್ದಾಗ ಆತನ ಆತ್ಮ ಅಂತ ಕರೀತಾರೆ. ಸೈವ ಜಾತ ಪ್ರಥಮಂ ವಾಸುದೇವಾತ್ ಚತುರ್ಮುಖ. ಬ್ರಹ್ಮದೇವರು ಮೊದಲು ಹುಟ್ಟಿದ್ದು ಪರಮಾತ್ಮನಿಂದ, ಅದಕ್ಕೆ ಚತುರ್ಮುಖ ಪ್ರಥಮಂ ವಾಸುದೇವಾತ್ ಜಾತಃ. ಸೋ ಅಕಾಮಯತ ಭಾರ್ಯಾಮೇ ಸ್ಯಾತ್ ಪುತ್ರಸ್ತದನಂತರಂ. ಹಿಂದಿನಕ್ಕೆಲ್ಲ ಬೇರೆ ಒಂದು ಪುರಾಣ ವಾಕ್ಯ ಕೊಡ್ತಾರೆ. ಸೋ ಅಕಾಮಯತ, ದೇವರು ಬ್ರಹ್ಮದೇವರು ಇಷ್ಟಪಟ್ರು. ಆಮೇಲೆ ಮೊದಲೇನು ಮಾಡಿದ್ರು, ದೇವರು ಇಷ್ಟಪಟ್ಟ ಅಂತ ಹೇಳಿದರು, ಈ ಬ್ರಹ್ಮದೇವರು ಇಷ್ಟಪಟ್ಟರು. ಭಾರ್ಯಾ ಮೇ ಸ್ಯಾತ್ ಪುತ್ರ ತದನಂತರಂ ತಥೋ ವಿತ್ತ ಮಮ ಸ್ಯಾತ್. ಮೊದಲು ಹೆಂಡತಿ, ಆಮೇಲೆ ಮಗ, ಆಮೇಲೆ ವಿತ್ತ, ಆಮೇಲೆ ಕರ್ಮ ಕುರಿಯಾಂ ತಥೋ ಹೊರೇ. ಆಗ ದೇವ್ರ ಪೂಜೆ ಪೂರ್ತಿ ಮಾಡಲಿಕ್ಕೆ ಬರುತ್ತಾಗ. ಇತಿ ಸೋಪಿ ನತಾನ್ ಪಾ ಪ್ರಾಪ ತಥೋ ಅಪೂರ್ಣತ್ವ ಮಾತ್ಮನ. ಅಲ್ಲಿಗೂ ಅದು ಸಿಗಲಿಲ್ಲ, ಕೊನೆ ಇನ್ನೊಂದು ಬೇಕಾಯಿತು. ಮತ್ವಾ ಪೂರ್ಣತ್ವ ಸಿದ್ಧ್ಯರ್ಥಂ ಭಾರ್ಯಾಂ ವಾಚವಕಲ್ಪಯತ್. ಅದಕ್ಕೋಸ್ಕರ ಮೊದಲು ಏನು ಮಾಡಿದರು, ಅಷ್ಟಾದರೂ ಕೂಡ ಹೊರಗಿನ ಪೂರ್ಣತೆ ಆಯಿತು. ಒಳಗಿನ ಪೂರ್ಣತೆ ಆಗಬೇಕಾದ್ರೆ ವಾಕ್ಯೆ ಭಾರ್ಯ, ಪ್ರಾಣಂ ಪುತ್ರಂ, ಪ್ರಾಣನೇ ಪುತ್ರ, ಪ್ರಾಣ ಅಂದರೆ ಬಲ. ತಥಾ ವಿತ್ತಂ ಚಕ್ಷುಃ, ಹೊರಗಿನ ವಿತ್ತ ಚಕ್ಷುಸ್ಸು. ಬಾಹ್ಯ ಮತಾಂತರಂ ಜ್ಞಾನಾಖ್ಯಂ, ಬಾಹ್ಯ ಚಕ್ಷು ಇದು ಮತ್ತು ವಿದ್ಯಾ ಅಂತಕ್ಕಂಥದ್ದು ಶ್ರವಣ. ಜ್ಞಾನಾಖ್ಯಂ ಶ್ರೋತ್ರಂ ಏವಾಸೌ ಕರ್ಮ ಸ್ವಾತ್ಮಾನಮೇವತು. ಕರ್ಮ ಅಂದರೆ ವಿಹಿತವಾದ ಕರ್ಮ. ಏವಂತೂ ಮಯನಂ ಸ ಮಾನಸೇ ಯಜ್ಞೆ ತ್ವಯಜತ್ ಕೇಶವಂ ವಿಹುಂ. ಈ ರೀತಿಯಾದ ಮಾನಸ ಯಜ್ಞವನ್ನು ಚಿಂತನೆ ಮಾಡಿದರು. ತಥೋಶ್ಯ ವಾಚ ಸಂಭೂತಃ ಭಾರ್ಯಾತಶ್ಯ ಸರಸ್ವತಿ. ಆಗ ಸರಸ್ವತಿ ಭಾರ್ಯೆಯಾಗಿ ಬಂದರು. ಪುತ್ರ ಪ್ರಾಣಾದಭೂತ್ ಪ್ರಾಣಾದಭೂತ್ ವಾಯು ದಿಶೋ ಲೋಕಾಧಿರಣ್ಮಯಃ ತಸ್ಯ ಅಪರೋಕ್ಷತಾಂ ಯಾತು ಭಗವಾನ್ ಪುರುಷೋತ್ತಮ. ಆಗ ದೇವರವರಿಗೆ ವಿಶೇಷ ಅಪರೋಕ್ಷ, ಎಲ್ಲೆಲ್ಲಿ ಬ್ರಹ್ಮದೇವರಿಗೆ ಅಪರೋಕ್ಷ ಅಪರೋಕ್ಷ ಅಂತಾರೋ, ವಾಯುದೇವರ ಅಪರೋಕ್ಷ ಅಂತಾರೋ, ಅವ್ರು ನಿತ್ಯಾಪರೋಕ್ಷಿಗಳವರು. ಅಲ್ಲಿ ವಿಶೇಷ ದರ್ಶನ ಕೊಟ್ಟರು ಅಂತ ಅರ್ಥ. ದೇವರ ದರ್ಶನ ಮಾಡಿ ಬಂದೆ, ಮತ್ತೆ ನೋಡ್ಲಿಕ್ಕೆ ಹೋದ. ಮೊದಲು ಇನ್ನೂ ಅಲಂಕಾರ ಮಾಡಿದ್ದಲ್ಲಿ ಮಾಡ್ತಿದ್ದಾರೆ, ನೋಡ್ಲಿಕ್ಕೆ ಹೋದೆ ಅಂತ ಹೇಳ್ತಾನಲ್ಲ, ಹಾಗೆ ವಿಶೇಷ ದರ್ಶನವೇ ಹೊರತು ನಿತ್ಯ ದರ್ಶನ ಅವ್ರಿಗೆ ಯಾವಾಗಲೂ ಕೂಡ. ಹೌದು ಹೌದು, ಪ್ರಾಣದೇವರು ಪುತ್ರರು. ಯಾವ ರೀತಿ ಸಂಘ ಇದಕ್ಕಷ್ಟೇ, ಈ ರೀತಿ ಪುತ್ರರಲ್ಲ, ವ್ಯವಸ್ಥೆಗೆ ಪುತ್ರರಷ್ಟೇ. ತಸ್ಯ ಅಪರೋಕ್ಷತಾಂ ಯಾತು ಭಗವಾನ್ ಪುರುಷೋತ್ತಮ ಸರ್ವ ವಿದ್ಯಾ ದದೌ ತಾಶ್ಚ ಶ್ರೋತ್ರೇಣ ಜಗೃಹೇ ವಿಭು. ಆ ಪರಮಾತ್ಮ ಏನು ಮಾಡ್ತಾನೆ, ಸರ್ವ ವಿದ್ಯೆಗಳ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಎಲ್ಲ ಶಾಸ್ತ್ರ ಉಪದೇಶವನ್ನು ಮಾಡ್ತಾನೆ ಪರಮಾತ್ಮ. ಶ್ರೋತ್ರೇಣ ಜಗ್ರಹೇ ವಿಭು ಯಾವುದರಿಂದ ಕೇಳ್ತಾರೆ ಅದನ್ನು ಕಿವಿಯಿಂದ ಕೇಳಿಸ್ಕೋತಾರೆ. ಕಿವಿಯಿಂದ ತಗೊಳ್ಳೋ ಸಂಪತ್ತು ಅಂದರೆ ವಿದ್ಯಾ ಸಂಪತ್ತು. ಕಣ್ಣಿಂದ ನೋಡ್ತಕ್ಕಂಥದ್ದು ಚಕ್ಷುಸ್ಸು, ಅದರಿಂದ ಚಕ್ಷುರು ಲೋಕ ಮಾನುಷ ವಿತ್ತ, ಇದು ದೈವೀ ಸಂಪತ್ತು. ಶ್ರೋತ್ರೇಣ ಜಗ್ರಹೇ ವಿಭು ಆತ್ಮನಾ ಸರ್ವಕರ್ಮಾಣಿ ಚಕಾರ ಭಗವತ್ ಪರಹ. ಹಾಗೂ ಎಲ್ಲ ಕರ್ಮಗಳನ್ನು, ಸೃಷ್ಟಿಯಾದಿ ಕರ್ಮಗಳನ್ನೇನು ಪರಮಾತ್ಮ ಅವರಿಗೆ ವಹಿಸಿದ್ದ ಅದೆಲ್ಲವನ್ನು ಕೂಡ ಭಗವತ್ಪರ ಹರಿರೇವ ಪರ ಅನ್ನೋ ಭಾವನೆಯಿಂದನೇ ಮಾಡಿದರು. ಪುರಾಸೀನ್ ಮನ ಏವಾಸ್ಯ ತೇನೇತಂ ಪಂಚಕಂ ವಿಭು ಅವಾಪಕರ್ಮ ಪರ್ಯಂತಂ ದೇಹಾಂತಾತ್ ಪಂಚಕಾತ್ ಸ್ವಯಂ ತಸ್ಮಾತ್ ಅದ್ಯಾಪಿ ಯೋ ವಿದ್ವಾನ್ ಉಪಾಸ್ತೆ ಪಂಚಕಂ ತಥಾ ವಿಷ್ಣೂಪಕರಣತ್ವೇನ ಸೈದಂ ಸರ್ವಮಾಪ್ಸ್ಯತಿ. ಪುರಾ ಆಸೀತ್ ಮನ ಏವಾಸ್ಯ ತೇನ ಇದಂ ಪಂಚಕಂ ವಿಹು, ಮೊದಲು ಮನಸ್ಸು, ಉಳಿದ ಐದು ಆಮೇಲೆ ಬಂದಿದೆ ಅದು ಸೇರಿಸಿಕೊಂಡು. ಅವಾಪ ಕರ್ಮ ಪರ್ಯ, ಕೊನೆಯದು ಕರ್ಮ, ಮನಸ್ಸು, ಭಾರ್ಯ, ಪುತ್ರ, ವಿತ್ತ, ಕರ್ಮ. ದೇಹಾಂತಾತ್ ಪಂಚಕಾತ್ ಸ್ವಯಂ ತಸ್ಮಾದ ಅದ್ಯಾಪಿಯೋ ವಿದ್ವಾನ್ ಉಪಾಸ್ತೆ ಪಂಚಕಂ ತಥಾ ವಿಷ್ಣೂಪಕರಣತ್ವೇನ ಸೈದಂ ಸರ್ವಮಾಪ್ಸ್ಯತಿ. ಅನುಸಂಧಾನ ಇಟ್ಕೊಂಡು ಯಾರಿವತ್ತು ವಿದ್ವಾನ್ ತಿಳ್ಕೊಂಡವನ ಉಪಾಸನೆ ಮಾಡ್ತಾನೋ ಸೈದಂ ಸರ್ವಮಾಪ್ಸ್ಯತಿ, ಎಲ್ಲವನ್ನೂ ಪಡಿತಾನೆ. ಮುಕ್ತಿಶ್ಚಾಂತೆ, ಈಗೆಲ್ಲ ಪಡಿತಾನೆ. ಅಂತೆ ಮುಕ್ತಿ, ಕೊನೆಯ ಸಾಧನೆ ಕೊನೆ ಮುಕ್ತಿ ಪಡಿತಾನೆ. ಭವತ್ಯಸ್ಯ ಪಂಚಾನಾಂ ದೇವತಾಂ ಹರಿಂ, ಇದಕ್ಕೂ ದೇವರೇ ಮುಖ್ಯವಾಗಿ ಅಧಿಪತಿಯಾಗಿದ್ದಾನೆ. ಯಾವ ರೀತಿ ನಾರಾಯಣಂ ವಾಸುದೇವಂ ತಥಾ ಸಂಕರ್ಷಣಂ ವಿಭುಂ ಪ್ರದ್ಯುಮ್ನಂಚ ಅನಿರುದ್ಧಂಚ ಸ್ವರತೋ ನಿತ್ಯಮೇವತ್. ಪ್ರತಿ ಕಾರ್ಯದಲ್ಲೂ ಕೂಡ ಪಂಚರೂಪಗಳನ್ನು ತಿಳಿಸ್ಬೇಕು. ಆಚಾರ್ಯ ಪಂಚರೂಪದ ಉಪಾಸನೆಗೆ ಭಾರಿ ಮಹತ್ವ ಕೊಟ್ಟಿದ್ದ. ಪಂಚರೂಪಾತ್ಮಕನೇ ದೈವಕ ಅಂತ ಹೇಳಬೇಕಾದ್ರೆ ಇದಿಷ್ಟು ಹೇಳೋದಕ್ಕೆ ಮಾತಾಡಿರೋದು. ಸವನತ್ರಯಂ, ಇವು ಐದು ರೂಪಗಳು. ಮುಂದೆ ಸವನತ್ರಯ, ಪ್ರಾತಃಸವನ, ಮಧ್ಯಾಹ್ನ ಸವನ, ಸಾಯಂ ಸವನ ಅಂತ ಮೂರು ಸವನಗಳು. ಅದಾದಮೇಲೆ ತಥಾ ಪೂರ್ವಂ ಉತ್ತರಂಚೇತಿ ಪಂಚಕಂ, ಆಮೇಲೆ ಪೂರ್ವ ಸವನ ಉತ್ತರ ಸವನ ಅಂಥೇಳಿ ಇದು ಮೂರು ಪ್ರಸಿದ್ಧ. ಪೂರ್ವ ಸವನ ಉತ್ತರ ಸವನ ಅಂತ ಅದು ಐದಾಯ್ತು, ಸವನಗಳು ಐದೇ. ಪೂರ್ವ ಮತ್ತು ಇದಕ್ಕಿಂತ ಮುಂಚೆ ಅಂದರೆ ಪೂರ್ವಭಾವಿ, ಪ್ರಾತಕ್ಕಿಂತ ಮುಂಚೆ ಅಂದರೂ ಪೂರ್ವ ಅಂದರೆ ಜನನಕ್ಕಿಂತ ಗರ್ಭ, ಜನನಕ್ಕಿಂತ ಪೂರ್ವ ಅದು ಮರಣೋತ್ತರ. ಯಜ್ಞೇ ಮಧ್ಯಂ ಶಿರಃ ಪಕ್ಷಿ ಪುಚ್ಛಂ ಪಶುಷು ಪುರುಷೇ ಚತುರ್ದಿಶಂ ತಥಾ ಮಧ್ಯಂ ಇತಿ ಸರ್ವತ್ರ ಪಂಚಕಂ ಇತಿ ಚ. ಯಜ್ಞ ಮಾಡಬೇಕಾದ್ರೆ ಮಧ್ಯಂ ಶಿರಃ, ಶಿರಸ್ಸೇ ಮಧ್ಯಭಾಗ, ಎರಡು ಪಕ್ಕಗಳು ಪಕ್ಷಗಳು, ಪಶುಷು ಪುರುಷೇ ಚತುರ್ದಿಶಂ ತಥಾ ಮಧ್ಯಂ, ನಾಲ್ಕು ದಿಕ್ಕುಗಳು ಮಧ್ಯ ನಾರಾಯಣ, ನಾಲ್ಕು ದಿಕ್ಕುಗಳಲ್ಲಿ ವಾಸುದೇವಾದಿ ರೂಪಗಳು, ಮಧ್ಯ ನಾರಾಯಣ ರೂಪ. ಅದೇ ರೀತಿ ಶಿರಸ್ಸು, ಪುಚ್ಛ, ಪ್ರತಿಯೊಂದರಲ್ಲೂ ಇರುತ್ತೆ. ಐದನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದರಲ್ಲೂ ಕೂಡ ಐದು ಭಾಗ ಚಿಂತಿಸ್ಬೇಕು. ಇಲ್ಲೊಂದು ನೋಡೋದಕ್ಕೆ ಅನಿಸುತ್ತೆ, ತಲೆ, ಎರಡು ಕೈ, ಎರಡು ಕಾಲು, ಮತ್ತೆ ಪಂಚರೂಪಗಳು, ಅದರಲ್ಲಿ ಮತ್ತೆ ಉಪಭಾಗ ಮಾಡೋದು. ಪ್ರತಿಯೊಂದರಲ್ಲೂ ಪಂಚರೂಪ ಚಿಂತನೆ ಮಾಡ್ತಾ ಹೋದರೆ ಅದು ಭಾರಿ ಪೂರ್ಣ ಉಪಾಸನೆ ಅಂತ ಕರೀತಾರೆ. ಪಶುಗಳು ಅಂತ ಹೇಳಿದರೆ ಮನೆಯಲ್ಲಿರ್ತಕ್ಕಂಥ ಗೋವುಗಳು ಮೊದಲಾದವುಗಳಲ್ಲಿ ಪಶುಗಳು. ಇತಿ ಅವ್ಯಾಕೃತ ಬ್ರಾಹ್ಮಣಂ, ಅವ್ಯಾಕೃತ ಬ್ರಾಹ್ಮಣ ಅಂತ ಹೆಸರು. ದೇವರ ವಿಶೇಷವಾದಂತಹ ಇಲ್ಲಿ ಬಂದಿರುವ ಮುಖ್ಯವಾದ ಪಾಯಿಂಟ್ ಏನೋ, ಸಾಧನೆಗೆ ಐದು ಬೇಕು. ಐದು ಯಾವುದೊಬ್ಬ ಅದನ್ನು ಸ್ಪಷ್ಟ ತಿಳಿಸಿ, ಮನಸ್ಸು, ಭಾರ್ಯ ಇತ್ಯಾದಿ ಐದನ್ನು ಕರ್ಮ ತಿಳ್ಕೊಂಡು ಮಾಡಿದರೆ ಆಗೇನಾಗುತ್ತೆ, ಇಡೀ ಜಗತ್ತನ್ನು ಧಾರಣೆ ಮಾಡ್ತಕ್ಕಂಥ ಕೆಲಸ ದೇವರು ಹೀಗೆ ಮಾಡಿಸ್ತಾ ಇದ್ದಾನೆ. ವಿಶೇಷವಾಗಿ ಗೃಹಸ್ಥರಲ್ಲಿ ಅಂತೂ ಅನುಸಂಧಾನ, ಗೃಹಸ್ಥರಲ್ಲಿ ನಿಂತ ಅನುಸಂಧಾನ. ಅದಕ್ಕೆ ಬ್ರಹ್ಮಚಾರಿಗೆ ಸಂತಾನದಿಲ್ಲ, ಯತಿಗಳಿಗೆ ಸಂತಾನ ಇಲ್ಲ, ಗೃಹಸ್ಥರಿಗಿದೆ. ಯಾಕೆ? ತಾನು ಮಾಡಿ ಕೆಲಸ ಮತ್ತೆ ಮುಂದುವರಿಸ್ಬೇಕಾದ್ರೆ, ಆ ಕೆಲಸ ಮುಂದುವರಿಸ್ಬೇಕಾದ್ರೆ ಸಂತತಿಯಿಂದನೇ ಆಗಬೇಕಾದ್ದರಿಂದ ಭಾಳ ದೊಡ್ಡ ಆಶ್ರಮವಾಗಿ ಗೃಹಸ್ಥಾಶ್ರಮ ಇದೆ. ಹೌದು, ಆ ಬಸ್ ಪಾಸ್ಟೆನ್ಸ್ ಅಗಚ್ಚತ್ ಹೊರಟನು ಅಂತ ಅರ್ಥ. ಗಚ್ಚತಿ ಹೋಗ್ತಾ ಇದ್ದಾನೆ, ಗಮಿಷ್ಯತಿ ಮುಂದೆ ಹೋಗ್ತಾನೆ. ಫ್ಯೂಚರ್ ಟೆನ್ಸ್ ಅದು, ಇದು ಪಾಸ್ಟೆನ್ಸ್. ಅಕಾಮಯತ ಇಚ್ಛೆಪಟ್ಟನು ಅಂಥೇಳಿ ಆ ಅಂತ ಸಾಮಾನ್ಯ ಸೇರಿದಾಗ ಏನು ಬರುತ್ತೋ ಪಾಸ್ಟೆನ್ಸ್ ಆಗುತ್ತೋ. ಮುಂದೆ ಸಪ್ತಾನ್ನ ಬ್ರಾಹ್ಮಣ ಅಂತ ಹೆಸರು. ಯತ್ ಸಪ್ತಾನ್ನಾನಿ ಮೇಧಯ ತಪಸ ಅಜನಯತ್ ಪಿತಾ ಏಕಂ ಯಸ್ಯ ಸಾಧಾರಣಂ ದ್ವೇ ದ್ವೇವಾನಾಂ ಅಭಾಜಯತ್ ತ್ರೀಣಿ ಆತ್ಮನೇ ಅಕುರುತ ಪಶುಭ್ಯಃ ಏಕಂ ಪ್ರಾಯಚ್ಛತ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಯಚ್ಚ ಪ್ರಾಣಿತಿ ಯಚ್ಚ ನ ಕಸ್ಮಾತ್ ತಾನಿ ರಕ್ಷೀಯಂತೆ ಅದ್ಯಮಾನಾನಿ ಸರ್ವದಾ ಯೋ ವೈ ತಾಮಕ್ಷಿತಿಂ ವೇದ ಸೋ ಅನ್ನಮತ್ತಿ ಪ್ರತೀಕೇನ ಸ ದೇವಾನಪಿ ಗಚ್ಚತಿ ಸ ಊರ್ಜಮುಪಜೀವತೀತಿ ಶ್ಲೋಕಾಹ. ಮೊದಲೇದಾಗಿ ಯತ್ ಅದು ಇದಕ್ಕೆ ಹೋದ್ರು ಮತ್ತು ಖಂಡಾರ್ಥ. ಎಸ್ ಸಪ್ತಾನ್ನಾನಿ ಮೇಧಯ ತಪಸಾ ಅಜನಯತ್ ಪಿತಾ ಏಕಂ ವಶ್ಯ ಸಾಧಾರಣಂ ದ್ವೇ ದ್ವೇ ವಾರಮಭಾಜಯತ್ ವಿಷ್ಣು ಬ್ರಹ್ಮಾಣೌ ಅಪಿ ಗೃಹಿಣೌ ಅತಿಷ್ಠತಾ ಮತೋ ಗೃಹೀ ಉತ್ತಮ ಇತ್ಯುಕ್ತಮಾತ್ಮೈವ ಇತ್ಯಾದಿನಾ. ನೋಡಿ, ವಿಷ್ಣು ಗೃಹಸ್ಥಾಶ್ರಮಿಯಾಗಿ ಸೃಷ್ಟಿ ಮಾಡಿದ, ಬ್ರಹ್ಮದೇವರು ಗೃಹಸ್ಥಾಶ್ರಮ ಸೃಷ್ಟಿ ಮಾಡಿದರು. ಅದು ಗೃಹಸ್ಥಾಶ್ರಮ ಬಹಳ ಶ್ರೇಷ್ಠವಾದದ್ದು. ಈ ಮಾತಿಗೆ ಬಹಳ ಮುಖ್ಯ ಆಗಿದೆ. ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯ, ಗೃಹಸ್ಥಾಶ್ರಮ ಇಲ್ಲ ಸಮಾಜ ಹೋಯಿತು ಅಂತಲೇ ಅರ್ಥ. ಗೊತ್ತಾಯ್ತಾರೆ, ವಂಶ ಬೆಳವಣಿಗೆ ನಿಂತೋಯ್ತು ಆ ಸಮಯದಲ್ಲಿ. ಅದಕ್ಕೆ ಗೃಹಿ ಉತ್ತಮ ಇತಿ ಉಕ್ತಂ ಆತ್ಮೈವ ಇತ್ಯಾದಿನ ತಸ್ಯ ಗೃಹಿಣ, ಅದನ್ನು ಹೇಳಿದ್ದನ್ನು ಮುಂದುವರಿಸ್ತಾ ಇದ್ದಾರೆ ಈಗ. ತಸ್ಯ ಗೃಹಿಣೋ ಭಗವತ್ ಸೃಷ್ಟಂ ಯತ್ ಸಾಧಾರಣ ಮನ್ನಂ ತನ್ನ ಸ್ವಕೀಯಮೇವೇತಿ ಮಂತವ್ಯಮಿತಿ ಭಾವೇನ ಪ್ರಕೃತ ಹರೇ ಸಪ್ತಾನ್ನ ಸೃಷ್ಟುತ್ವ ಮಹಿಮಾನಮಃ ಯತ್ ಸಪ್ತಾನ್ನಾನಿ ಇದಿ. ತಸ್ಯ ಗೃಹಿಣೋ ಭಗವತ್ ಸೃಷ್ಟಂ ಯತ್ ಸಾಧಾರಣ ಮನ್ನಂ ತನ್ನ ಸ್ವಕೀಯಮೇವ. ಭಗವಂತನ ಗೃಹಸ್ಥನಿಗೆ ಅನ್ನ ಕೊಟ್ಟಿರ್ತಾನೆ, ಅದು ತಾನು ತಿನ್ನಲಕ್ಕೆ ಅಂತ ತಿಳ್ಕೊಂಡ್ಬಿಡಬಾರದು. ತನ್ನ ಹಕ್ಕಲ್ಲ ಮಾಡಿದ್ದೆಲ್ಲ ತಾನು ಊಟ ಮಾಡೋಗಿಲ್ಲ ಅವನು. ಅರ್ಥ ಆಯ್ತಾ ಈಗ? ಕ್ಯಾಶ್ರಾ ಮಾಡಿದ್ದೆಲ್ಲ ಕ್ಯಾಶಿಯರ್ ಭಯನು ಗೋಯಾಗಿಲ್ಲ, ಎಲ್ಲ ಹಂಚಬೇಕು ಅವನು. ಕ್ಯಾಶಿಯರ್ಗಳ ದುಡ್ಡು ಯಾತಕ್ಕೆ ಕೊಟ್ಟಿರ್ತಾರೆ? ಕೊಡೋ ಕೆಲಸ ಮನೆಗೆಲ್ಲ ಕೊಟ್ಟಿಲ್ಲ, ಅದನ್ನು ಗೃಹಸ್ಥನಿಗೆ ಬರೋ ಅನ್ನ ಡಿವೈಡ್ ಮಾಡಬೇಕು ಅವನು, ಅದಕ್ಕೆ ಕೊಟ್ಟಿರೋದು. ಮಂತವ್ಯಮಿತಿ ಭಾವೇನ ಪ್ರಕೃತ ಹರೇ ಸಪ್ತಾನ್ನ ಸೃಷ್ಟುತ್ವ ಮಹಿಮಾನಮಃ ಸಪ್ತಾನ್ನಾನಿ. ಸಪ್ತಾನ್ನ ಸೃಷ್ಟಿಯನ್ನು ಹೇಳಿಬಿಟ್ಟು ಸಪ್ತಾನ್ನಗಳು ಯಾರ್ಯಾರಿಗೆ ಅಂತ ಹೇಳ್ತಾರೆ ಈಗ. ಅದೆಲ್ಲ ಗೃಹಸ್ಥರ ವಶ ಕೊಟ್ಟಿದ್ದಾರೆ ಈಗ, ಗೃಹಸ್ಥ ಕೆಲಸ ಮಾಡಿ ಪೂರೈಸಬೇಕೀಗ. ಪಿತಾ ಸರ್ವ ಜಗಜ್ಜನಕೋ ವಿಷ್ಣು ಸಪ್ತಾನ್ನಾನಿ. ಸಪ್ತಾನ್ನಾನಿ ಅಂದ್ರೇನು? ಸಪ್ತ ವಿಧಾನಿ ಅನ್ನಾನಿ, ಏಳು ವಿಧವಾದ ಅನ್ನಗಳು. ತೃಪ್ತಿ ಹೇತುತಯ ಅನ್ನನಾಮಾನಿ, ಅನ್ನಕ್ಕೆ ಏನಂತ ಹೆಸರು? ತೃಪ್ತಿ ಕೊಡೋದೆಲ್ಲ ಅನ್ನ ಅಂತ ಕರೀತಾರೆ. ತೃಪ್ತಿ ಕೊಡೋದೆಲ್ಲ ಅನ್ನ. ಪ್ರಾಣಿಭಿಹಿ ಅದ್ಯಮಾನಮೇಕಂ, ಯಾವುದು ಏಳು ಅಂದರೆ ಹೇಳ್ತಾರೆ. ಪ್ರಾಣಿಭಿಹಿ ಅದ್ಯಮಾನಮೇಕಂ, ಪ್ರಾಣಿಗಳೆಲ್ಲ ತಿನ್ನೋ ಒಂದು ಅನ್ನ. ವೈಶ್ಯದೇವ ಬಲಿಹರಣ ರೂಪೇ ದ್ವೇ, ವೈಶ್ಯದೇವ ಬಲಿಹರಣ ಅಂತ ಎರಡು. ಪ್ರಾಣಿನಾಂ ಮನೋವಾಕ್ ಪಂಚವಾಯು ರೂಪಾಣಿ ತ್ರೀಣಿ, ಪ್ರಾಣಿಗಳ ಮನಸ್ಸು ವಾಕ್ ಪಂಚ ವಾಯುಗಳು ರೂಪಾಣಿ ತ್ರೀಣಿ. ಪಯಶ್ಚ ಏಕಂ ವಿತ್ತೇವಂ ಸಪ್ತನಾಮಾನಿ, ಅದು ಒಂದು, ಇದು ಎರಡು, ಅದು ಮೂರು, ತ್ರೀಣಿ. ದೇ ಮನೋವಾಕ್ ಪಂಚಪಾಯು, ಮನೋವಾಕ್ ಪಂಚವಾಯು ರೂಪಾಣಿ, ಮನಸ್ಸೊಂದು, ವಾಕ್ ಒಂದು, ಪಂಚವಾಯುಗಳೊಂದು, ಇವು ಮೂರು. ಒಂದು ಯೂನಿಟ್ ಪಂಚವಾಯುಗಳು, ಒಂದು ಯೂನಿಟ್ ಅದು. ಮನಸ್ಸೊಂದು, ವಾಕ್ ಒಂದು, ವಾಯು ಒಂದು. ವೈಶ್ದೇವ ಬಲಿಹರಣ ಇಷ್ಟಾಗಿ ಎಷ್ಟಾಯ್ತು ಅಲ್ಲಿಗೆ? ಏಳು. ಪಂಚಾನ್ನ ಬ್ರಾಹ್ಮಣ ಅಂತ ಹೆಸರು. ವೈಶ್ದೇವ ಮಾಡೋದು ಒಂದು ಅನ್ನ, ದೇವತೆಗಳಿಗೆ ಅನ್ನ ಅದು. ಅದಕ್ಕೆ ದೇವತೆ ವೈಶ್ದೇವ ಮಾಡದೆ ಹೋಗಿಬಿಟ್ರೆ ದೇವತೆಗಳಿಗೆ ಕೊಟ್ಟಿರ್ತೀರಿ ರಮಾ ಬ್ರಹ್ಮದೇವ ದೇವಾಹ, ಅಷ್ಟು ಸಾಂಕೇತಿಕ ಅಲ್ಲಿ ಕೊಡಬೇಕೀಗ, ಅಗ್ನಿ ಮೂಲಕ ಹೋಗ್ಬೇಕು ಅವರಿಗೆ. ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ಭಾರಿ ಇನ್ನು ಮೇಧಯ. ಹೌದು, ಬಲಿಹರಣ ಅಂದರೆ ದೇವತೆಗಳಿಗೆ, ವೈಶ್ವದೇವ ಬಲಿಹರಣ ಅಂತೇಳಿ ಎರಡು ಭಾಗ ಆದರು. ಮೇಧಯ ಸ್ವೇಚ್ಛೆಯ ತಪಸ ಪ್ರಾಣಿ ಸಂಬಂಧಿ ಕರ್ಮಜಾತೇನ ಅಜನಯತ್ ಅಸೃಜತ ಸಪ್ತಾನ್ನಾನ್ ಸಪ್ತಾನಾಂ ಮಧ್ಯೆ ಏಕಮನ್ನಂ ಅಶ್ಚ ಜಗತಃ ಸಾಧಾರಣಂ. ಒಂದನ್ನ ಎಲ್ಲ ಜಗತ್ತೆಲ್ಲ ಏನೇನು ತಗೊಳ್ಳೋ ಎಲ್ಲ ಅನ್ನನೇ, ಬ್ರಾಡ್ ಸೆನ್ಸಲ್ಲಿ. ಅಲ್ಲ ಅಲ್ಲ, ಅದು ಬೇರೆ ವಿಶ್ವ. ವೈಶ್ವಾನರ, ವೈಶ್ವಾನರ ಇಲ್ಲಿ ಪ್ರಾಣಾಗ್ನಿಹೋತ್ರ, ಇದು ವೈಶ್ವಾನರ. ವಿಶ್ವೇ ದೇವತೆ, ವೈಶ್ವದೇವ ಅಂದರೆ ಎಲ್ಲ ದೇವತೆಗಳು ಸೇರೋದು. ಅದು ವಿಶ್ವದೇವತೆಗಳು ಸೇರೋದಲ್ಲ, ಮತ್ತೆ ವಿಶ್ವದೇವತೆಗಳು ಸೇರೋ ವೈಶ್ವದೇವ ಅಲ್ಲ. ವಿಶ್ವ ಶಬ್ದಕ್ಕೆ ಟೆಕ್ನಿಕಲಿ ವಿಶ್ವದೇವತೆಗಳು ಬೇರೆ, ಎಲ್ಲ ದೇವತೆಗಳು ಬೇರೆ. ಎಲ್ಲ ವಿಶ್ವದೇ ಎಲ್ಲ ದೇವತೆಗಳು ತಾನೇ ಕೊಡೋದು, ವಿಶ್ವದೇವತೆಗಳಿಗೆ ಅಲ್ಲ. ಅದರಿಂದ ಈ ವೈಶ್ವದೇವಕ್ಕೆ ಅರ್ಥ ಬೇರೆ. ಶ್ರಾದ್ದಲ್ಲಿ ವಿಶ್ವದೇವತೆಗಳಿಂದ ಆ ಅರ್ಥ, ಶ್ರಾದ್ದದ ವಿಶ್ವದೇವತೆಗಳು ಬೇರೆ. ಅಜನಯತ್ ಅಸೃಜತ ದ್ವೇ ವೈಶ್ವದೇವ ಬಲಿಹರಣೇ ದೇವಾನ್ ಅಭಾಜಯತ್ ಸಪ್ತಾನ್ನ ಮಧ್ಯೆ ಅನ್ನದ್ವಯಭಾಗಿನೋ ದೇವಾನಾಮಕರೋದಿತ್ಯರ್ಥ. ಎರಡನ್ನ ದೇವತೆಗಳಿಗೆ ಕೊಟ್ಟಿದ್ದೆ. ಯಾವುದು? ವೈಶ್ವದೇವ ಬಲಿಹರಣ ಅಂಥೇಳಿ. ತ್ರೀಣಿ ಮನೋವಾಕ್ ಪ್ರಾಣರೂಪಾಣಿ, ಮೂರು ಅನ್ನಗಳಿವೆ. ಮನಸ್ಸು ವಾಕ್, ವಾಕ್ ಅಂದರೆ ವಾಕ್, ಪ್ರಾಣ ಅಂದರೆ ಉಳಿದ ಇಂದ್ರಿಯಗಳು. ಆತ್ಮನೇ ಸ್ವಸ್ಮೈ ಪರಮಾತ್ಮ, ಮೂರು ತಾನೇ ಇಟ್ಕೊಂಡ್ಬಿಟ್ಟನಂತೆ. ಮನೋವಾಕ್ ಮತ್ತು ಪ್ರಾಣಗಳನ್ನು ತಾನೇ ಇಟ್ಕೊಳ್ತಾನೆ. ತಾನೇ ಇಟ್ಕೊತಾನೆ ಅಂದ್ರೇನು? ದೇವರಿಗೆ ನಮಗೆ ಕೊಟ್ಟಿದ್ದಾನೆ ಈಗ ಐದು ಅನ್ನನ, ಈ ಮೂರು ನಾನು ಕೊಡಬೇಕು ಅಂತ ಹೇಳ್ತಾನೆ. ಮನಸ್ಸನ್ನು ನನಗೆ ಕೊಡು, ಮಾತನ್ನು ನನಗು, ಇಂದ್ರಿಯ ನನಗೆ ಕೊಡು. ಮನಸ್ಸನ್ನು ನನಗೆ ಕೊಡು ಅಂತ ಹೇಳಿದ್ರಿಂದ ತದಲಂಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪತಿ, ನನ್ನನ್ನು ನನಗೆ ಕೊಡು ಅಂತ ಅರ್ಥ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಮನಸ್ಸು ಎಲ್ಲೆಲ್ಲೋ ಹೋಗಬಾರ್ದು, ಯಾವಾಗ ಎಲ್ಲಿರ್ಬೇಕು? ಯಾವಾಗಲೂ ದೇವ್ರ ಕಡೆಗಿರ್ಬೇಕು. ಅದಕ್ಕೆ ಮನಸ್ಸು ಅವರಿಗೆ ವಾಕ್, ದೇವ್ರ ಸ್ತೋತ್ರ ಮಾಡಿ ಪ್ರತಿಯೊಂದು ಮಾತು ಏನಾಗಬೇಕು? ದೇವರ ಸರ್ವಶಬ್ದ ವಾಚ್ಯತ್ವ ತಿಳ್ಕೊಂಡು ಏನು ಮಾತಾಡಿದ್ರಲ್ಲಿ ಏನೇನು ಹೇಳುತ್ತೆ ಅಂತ ತಿಳ್ಕೊಬೇಕು. ಅದನ್ನು ಎರಡನೇ ಅನ್ನ. ಮೂರನೇದು ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳು ಕೂಡ ದೇವ್ರ ಪರ ಆಗಬೇಕು. ಕಣ್ಣಿಂದ ರೂಪ ನೋಡೋದು, ಕಿವಿಯಿಂದ ದೇವ್ರ ಕಥೆ ಕೇಳೋದು ಮಾಡಿಬಿಟ್ರೆ ಎಲ್ಲ ನೀವಿಷ್ಟು ದೇವ್ರಿಗೆ ಕೊಡ ಅನ್ನಗಳು, ಬರೀ ವೈಷ್ಣವ ಕೃಷ್ಣಾರ್ಪಣ ನೈವೇದ್ಯ ಮಾಡಿದ ಸಾಲದು, ಮನಸ್ಸು ಕೊಟ್ಟರೆ ಅದೇನದು, ಮನವನಿತ್ತರೆ ತನ್ನ ನೀವನು ಅಂತ ಹೇಳ್ತಾರೆ. ಮನವನ್ನು ದೇವರಿಗೆ ಅನ್ನ ಅದು, ಮನಸ್ಸು ಮತ್ತು ವಾಕ್ ಅಂದರೆ ಸ್ತೋತ್ರ, ಸ್ತೋತ್ರ ಮಾಡೋ ದೇವರಿಗೆ ಅನ್ನ. ಅದಕ್ಕೆ ನೈವೇದ್ಯ ಮಾಡಬೇಕಾದ್ರೆ ಮೌನದಿಂದ ನೈವೇದ್ಯ ಮಾಡೋಂಗಿಲ್ಲ, ಸ್ತೋತ್ರ ಹೇಳ್ಕೊತ ಮಾಡಿ ಏನಾಗುತ್ತದೆ, ಸುಮ್ಮನೆ ಊಟಕ್ಕೆ ಹಾಕಿರಲ್ಲ, ಮತ್ತೆ ಮತ್ತೆ ನಿಧಾನ ಮಾಡಿ ಅಂತ ಹೇಳ್ತಿರ್ತಾರಲ್ಲ ಆ ಟೈಪು, ಮತ್ತೆ ಹೇಳ್ತಿರೋ ಕಾಂಟ್ಯಾಕ್ಟ್ ಇರಬೇಕು ಅದಕ್ಕೆ, ಅದು ಅನ್ನ. ಅವ್ರಿಗೆ ಊಟ ಮಾಡಿದ್ದಕ್ಕಿಂತ ಹೆಚ್ಚು ಖುಷಿ ಯಾವ್ದು ಕೊಡುತ್ತೆ, ಒಳ್ಳೆ ಮಾಡಿ ಒಳ್ಳೆ ಮಾತಾಡಿದ ಖುಷಿ ಕೊಡುತ್ತೆ. ಗೊತ್ತಾಯ್ತಿಲ್ಲ, ಅವ್ರಿಗೆ ಕಡಿಮೆನೇ ಹಾಕಿರ್ಬೋದು, ಒಳ್ಳೊಳ್ಳೆ ಮಾತಾಡಿದಾಗ ಏನಾಗುತ್ತೆ, ಅದಕ್ಕೆ ಖುಷಿಯಿಂದ ಕೊಡ್ತಾರೆ. ಕೃಷ್ಣನೇ ಬಡಿಸಿರ್ಬೋದು, ತಿಂದ್ಕೊಂಡು ಹೋಗ್ರಿ ಅಂತ ಬಿಡಿಸಿ ಏನಾಗುತ್ತೆ ಅವನಿಗೆ, ಸಿಟ್ಟು ಬರುತ್ತೆ, ಗೊತ್ತಿಲ್ಲ ಮನಸ್ಸೇ ಬರೋದಿಲ್ಲ. ಅದು ಒಳ್ಳೆ ಮಾತಾಡು, ಅದೇ ಸ್ತೋತ್ರ ಅಂದರೆ ಒಳ್ಳೆ ಮಾತು, ಹೊರಳ್ತಕ್ಕಂಥ ಗುಣಕಥನವೆಲ್ಲ ಸ್ತೋತ್ರ ಅಂತ ಕರೀತಾ. ಅದಕ್ಕೆ ವಿಷ್ಣು ಸಹಸ್ರನಾಮಾದಿಗಳನ್ನ ಹೇಳ್ತಾ ಹೇಳ್ತಾ ಕೊನೆಗೆ ಏನು ಹೇಳಿದರು, ವಿಷ್ಣು ಸಹಸ್ರನಾಮ ದೇವರಿಗೆ ಅನ್ನ ಅಂತ ಹೇಳ್ಬಿಟ್ರು. ವಿಷ್ಣು ಸಹಸ್ರನಾಮ ದೇವರಿಗೆ ಅನ್ನ, ಸ್ತೋತ್ರ ಮಾಡಿದರೆ ಅನ್ನ ಕೊಟ್ಟಂತೆ ಆಗುತ್ತೆ ಅಂತ ಅರ್ಥ. ಸ್ತೋತ್ರ ಹೇಳೋ ಪದ್ಧತಿ ಅದಕ್ಕೆ ಬಂದಿತ್ತು. ದೇವತೆಗಳೇ ಮಾಡೋ ಸ್ತೋತ್ರಗಳೆಲ್ಲ ಯಾವುದಕ್ಕೆ ಮುಖ್ಯವಾಗಿ ದೇವರಿಗೆ ಅದು ಅನ್ನ ಕೊಟ್ಟು ದ್ವಾದಶ ಸ್ತೋತ್ರ ಹೇಳ್ತಾ ಹೇಳ್ತಾ ನೈವೇದ್ಯ ಮಾಡ್ತಾನೆ. ನೈವೇದ್ಯಕ್ಕಿಂತ ದೊಡ್ಡ ದ್ವಾದಶ ಸ್ತೋತ್ರ ಅದು ಮುಖ್ಯವಾದ ಅನ್ನ ಇದ್ದಾಗಲೆಕ್ಕ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಾಕ್ ಮನಸ್ಸು ಮನಸ್ಸಿನಿಂದ ಹೇಳಬೇಕು, ಸ್ತೋತ್ರ ಎಲ್ಲೋ ಇಟ್ಟುಕೊಂಡು ಹೇಳಬಾರ್ದು. ಮತ್ತು ಹಸಿವೆ ಆಯಿತು ಹೇಳೋ ದೇವರ ತೊಳೆ ಎಂಬರು ಮನಮುಟ್ಟಿ ಪೂಜೆಯ ಮಾಡೋರು, ಮನಸ್ಸನ್ನು ಕೊಡದೆ ಹೋದರೆ ಅದು ಪೂಜೆ ಆಗೋದಿಲ್ಲ. ಆಗ ಅವ್ರ ಇಂದ್ರಿಯಗಳೆಲ್ಲ ಆ ಕಡೆ ಗಮನ ಇರಬೇಕು, ಪ್ರತಿಯೊಂದು ಇಂದ್ರಿಯಗಳು ಕೂಡ. ಕೈಯಿಂದ ಸಾಲಿಗ್ರಾಮ್ ಮುಟ್ಟಿದ್ದಾನೆ, ಕೈ ಆ ಕಡೆ ಇದೆ, ಸ್ಪರ್ಶೇಂದ್ರಿಯ ಬಂತು, ದೇವ್ ಕಣ್ಣಿಂದ ನೋಡ್ತಾ ಇದ್ದಾನೆ, ಇದರಿಂದ ದೇವರ ಸ್ತೋತ್ರವನ್ನು ಬಾಯಿಂದ ಹೇಳ್ತಾ ಇದ್ದಾನೆ, ದೇವ್ರಿಗೆ ನಡ್ಕೊಂಬಂದಿದ್ದಾನೆ. ಅದಕ್ಕೋಸ್ಕರನೇ ಅದು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗೋದು ಅಂದರೆ ಅದಕ್ಕೆ ಹೇಳ್ತಾರೆ, ಪದೇ ಪದೇ ಹೆಜ್ಜೆ ಹೆಜ್ಜೆಗೂ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ದೇವ್ರ ಕಡೆ ಹಾಕೋದ್ರಿಂದ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ವಿಷ್ಣು ದೇವರಿಗೆ ಅನ್ನ. ಹೌದು, ಜ್ಞಾನ ಮುಖ್ಯ, ಎಲ್ಲ ಸೇರಿ ಜ್ಞಾನ ತಾನೆ. ಇದಿಷ್ಟು ಒಟ್ಟು ಜ್ಞಾನದ ಡಿವಿಷನ್ಸ್ ಅಷ್ಟೇ ಇವೆಲ್ಲ. ಅದು ಯಾತಕ್ಕೆ ತೃಪ್ತಿ ಹೇತು, ಏನದು ಅನ್ನಕ್ಕೆ ಏನಂತ ಹೆಸರು ಈಗ, ತೃಪ್ತಿ ಹೇತು ಅದು ಅನ್ನ. ತೃಪ್ತಿ ಕೊಟ್ಬಿಟ್ರೆ ಅದೇ ಅನ್ನ ಅಂತ ಕರೀತ. ಹೌದು, ನೀ ಅದಕ್ಕೆ ನೀರು ಕೊಡೋ ಕುಡಿಬಾರ್ದು ಅಂತ ಹೇಳಿದ್ರೆ ಏಕಾಸಿ ನೀರು ಕೊಡೋ ಕುಡಿಬಾರ್ದಲ್ಲ, ಇಲ್ಲ ಅನ್ನ ಮಾತ್ರ ನೋಡೋದು ನೀರು ಕುಡಿಬೋದಾಗಿತ್ತಾಗ. ಅನ್ನ ಕೂಡ ಏನಾದರೂ ನೀರೇ, ಅದು ಕೂಡ ತೃಪ್ತಿ ಕೊಡೋದೇ, ನೀರು ಕೂಡ ತೃಪ್ತಿನೇ, ನೀರು ಕೂಡ ತೃಪ್ತಿನೇ. ಹೆಚ್ಚು ಆಚರಣೆ ಮಾಡಿದರೆ ಅದು ಕಷ್ಟನೇ, ಆಚರಣೆ ಎಷ್ಟು ಮಾಡ ಅಷ್ಟೇ, ಸ್ವಲ್ಪ ಜಾಸ್ತಿ ಆಚರಣೆ ಮಾಡಿಬಿಟ್ರೆ ಮಾಡೋಗಿಲ್ಲ, ಅಷ್ಟೇ ಮಾಡಬೇಕಾದ್ರೆ ಇಲ್ಲವರು ಅನ್ನ ಆಗಿಬಿಡುತ್ತೆ ಮತ್ತೆ. ಅದು ಅದು ಅನ್ನ ಆಚರಣೆ ಮಾಡೋದು ತೃಪ್ತಿ ಆಗೋದಿಲ್ಲ, ಇಲ್ಲಿಗೆ ಅಷ್ಟೇ ಬರೋದು, ಒಳಗೆ ಹೋಗೋಗಿಲ್ಲ, ಹೊಟ್ಟೆಗೆ ಹೋಗಬಾರ್ದು ಆಚರಣೆ. ಅದಕ್ಕೆ ಇಷ್ಟೇ ನೀವು ಪ್ರಿಸ್ಕ್ರೈಬ್ ಮಾಡಿ, ಹೊಟ್ಟೆಗೆ ಹೋಗೋದು ಇಲ್ಲಿಗೆ ಅದು ಇದ್ದಾಗ ನಿಂತು ಬಿಡುತ್ತೆ ಹಾಗೆ. ಯಾವುದಕ್ಕೆ ಆದ್ಯತೆ ಐತಿ ಅನ್ನ, ಏನೊಳಗೆ ಹಾಕೋತೇವೆ ಅನ್ನ, ಅದು ತೃಪ್ತಿಗೆ ಕಾರಣ. ಅದೇ ತೃಪ್ತಿಗೆ ಏನು ಬೇಕೀಗ, ತೃಪ್ತಿಗೆ ಸಾಧನ ಬೇಕು. ಆ ಸಾಧನ ಏನಾಗಿರಬಹುದು, ಬಂದು ಮನೆಗೆ ಬಂದು ನಾವು ಅದಕ್ಕೋಸ್ಕರ ಬಂದರು, ಹುಡ್ಕೊಂಡು ಬಂದರು, ಫೋನಲ್ಲಿ ಹೇಳಿದ್ದು ಆಗಲ್ಲ ಅಂತ ಹುಡ್ಕೊಂಬಂದರು, ಸ್ವಲ್ಪ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಫೋನಲ್ಲಿ ರಿಜೆಕ್ಟ್ ಮಾಡಿದಂತೆ ಎದುರಿನ ರಿಜೆಕ್ಟ್ ಮಾಡೋಕ್ಕಾಗಲ್ಲ, ಎದುರಿಗೆ ಬಂದು ಕರೆದಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಸರ್ತಿ ಬಂದರು ಅಂತ ಹೇಳ್ತಾರೆ, ಮತ್ತೇನಾಗುತ್ತೆ ಅದೆಲ್ಲ ಕೂಡ ಅದು ಕೌಂಟ್ ಆಗ್ತಾ ಹೋಗುತ್ತೆ, ತಿಳಿತಿಲ್ಲ. ಮತ್ತು ಬಿಡದೆ ಹೋಗೋರು ಬರೋದಿಲ್ಲ, ಬರ್ತೀನಿ ಅಂತ ಹೇಳಿ ಹೋಗೋದಿಲ್ಲ ಅಂತ ಕೂತ್ಕೊಂಡ್ರು, ಮತ್ತೆ ಬರ್ತಾ ಹೋಗೋದಿಲ್ಲ ಅಂತ ಹೇಳಿ ಕೂತ್ಕೊಂಡ್ರು, ಹೇಳಿ ಕೂತ್ಕೊಂಡ್ರು ಮಾತಾಯ್ತು. ಇದೆಲ್ಲ ಹೇಳ್ತಾ ಹೋದರೆ ಆಯಿತು, ಸ್ಟ್ರೆಸ್ ಕೊಟ್ಟಾಗುತ್ತೆ. ಆದ್ದರಿಂದ ಅವೆಲ್ಲ ಕೂಡ ತೃಪ್ತಿ ಹೇತುಗಳು, ಪ್ರತಿಯೊಂದು ಕೂಡ ತೃಪ್ತಿ ಹೇತುವೆ. ತ್ರೀಣಿ ಎಲ್ಲಿ ಮಾಡೋದು ಪ್ರಶ್ನೆ ಅಲ್ಲ, ಅದು ವಿಧಿವಿಧಾನ ಇದೆ, ಯಾರು ಮಾಡಬೇಕು. ಜ್ಯೇಷ್ಠ ಪುತ್ರನಿ ವಿಧಿ ಇದೆ, ಗೊತ್ತಾಯ್ತಿಲ್ಲ. ಆಮೇಲೆ ಜ್ಯೇಷ್ಠ ಪುತ್ರನೇ ಮಾಡಬೇಕು ಮನೆಯಲ್ಲಿ, ಯಾವಾಗಲೂ ಕೂಡ ಪರಿಹರಣ ಹಿಡಿತಾರೆ. ಅದೇ ಮತ್ತೆ ಅದೇ ಮನೆಯೊಳ ಮಾಡೋದು ಬೇರೆ, ಪರ್ವ ಮಾಡೋದು ಬೇರೆ, ಮಂಡಲ ಎಲ್ಲ ಹಾಕಿ ಮಾಡೋದು ಒಳಗೆ, ಗೊತ್ತಾಯ್ತಾ. ಒಳಗೆ ಏ ಭೂತ ಪ್ರತಿನಿಧಿ ದಿವಾನಕ್ತಮ್ಮ ಅಂತ ಹೇಳ್ತಾ ಹೊರಗೆ ಹಾಕ್ಬೇಕಲ್ಲ. ಇಲ್ಲಿ ದೇವತೆಗಳಿಗೆ ಕೊಟ್ಟಿರೋದು ಇಲ್ಲಿ, ಎಲ್ಲ ಪ್ರಾಣಿಗಳಿಗೆ ಕೊಡೋದು ಹೊರಗೆ, ಅದು ಸರ್ವಭೂತಗಳಿಗೆ ಕೊಡೋದು ಹೊರಗೆ. ಅದು ಇರಬೇಕು ಹಾಗೆ, ಈ ಎಲ್ಲದಕ್ಕೂ ಮುಟ್ಟಬೇಕು ಮಂಡಲದಲ್ಲಿ ಕೊಡೋದು. ಇದ್ರ ಶೇಷ ಕೊಡಬೇಕು, ಇದು ವೈಷ್ಣದೇವದ ಶೇಷದಿಂದ ಅದನ್ನು, ಅದರ ಶೇಷದಿಂದ ಇದನ್ನು ಕೊಡಬೇಕು, ಮೂರು ಭಾಗ ಮಾಡಬೇಕಲ್ಲ. ಹಾಂ, ಹೋಮ ಹೋಮ ಎಲ್ಲಿ ಏನು ಹೋಮ ಮಾಡಿದಾಗ ಏನೇ. ಹೌದು, ಯಾಕೆಂದರೆ ಬಲಿಹರಣ ಮಾಡಿದ ಮೇಲೆ ಏನಾಯ್ತು, ಈಗ ಅದು ಲೋಯೆಸ್ಟ್ಗೆ ಹೋಗಿದ್ದೀರಿ. ಇವು ಶ್ರಾದ್ದದಲ್ಲೇ ಒಂದು ಕೆಲಸ ಮತ್ತೊಂದು ಇನ್ನೊಂದು ಶ್ರಾದ್ದಕ್ಕೆ ಕಾಲು ತೊಳ್ಕೊಂಬಂತೀರ ಹಾಗೆ, ಅದಕ್ಕೋಸ್ಕರ ಶುದ್ಧ ಆಗಬೇಕು. ಅವ್ರು ಆ ಇದರಿಂದ ತೊಗೊಳೋದಿಲ್ಲ, ಇವರು ಕೈ ತೊಳಿ, ಯಾವುದಕ್ಕೂ ಕೈ ತೊಳ್ಕೊಳ್ಳೋದಂತೂ ಕಾಮನ್. ಒಂದು ಮಂಗಳಾರತಿ ಮಾಡ್ತು, ಇನ್ನೊಂದು ಮಂಗಳಾರತಿ ಹಾಗೆ ಮುಟ್ಟಾಗಿರೋ ಸೊ ಕೈ ತೊಳ್ಕೊಬೇಕು. ಆಮೇಲೆ ದೇವರಿಗೆ ತುಳಸಿ ಹಾಕಿದ, ಇನ್ನೊಂದು ತೊಗೊಬೇಕು, ಹಾಗೆ ತೊಗೊಳ್ಳೋ ತೊಗೊಳಾಗಿಲ್ಲ, ನಿರ್ಮಾಲ್ಯ ಆಗಿಬಿಡುತ್ತೆ ಮತ್ತೆ. ತಿಳಿತಲ್ಲಿ ಬಟ್ಟೆ ಮುಟ್ಟಬೇಕು, ಇದೆಲ್ಲ ನಿಯಮಗಳು ಭಾಳ ಸ್ಟ್ರಿಕ್ಟ್. ಅದಕ್ಕೆ ಬಿಟ್ಟೇ ಬಿಟ್ಟರು, ಮಾಡೋದೇ ಬೇಡ ಅಂತೇಳಿ ಬಿಟ್ಟೇ ಬಿಟ್ಟರು, ಅದು ನಿಯಮ ಅದು. ಹಾಂ, ಏನ ಇನ್ನೊಬ್ಬರಿಗೆ ಹಾಕಿ ಬರೆಸ್ತಾರೆ ಅಂತ, ಅದು ಎಂಜಲಿದ್ದಾಗ ವಿಶಿಷ್ಟ ಇದ್ದಾಗ ಲೆಕ್ಕ, ಒಬ್ಬರಿಗೆ ಹಾಕಿ ಇನ್ನೊಬ್ಬರಿಗೆ ಹಾಕಿದಾಗ. ಅದಕ್ಕೋಸ್ಕರ ಒಬ್ಬರಿಗೆ ದೊಡ್ಡವ್ರಿಗೆ ಮತ್ತೆ ಇಲ್ಲ, ಅದು ಆಗೋರಿಗೆ ಮತ್ತೆ ಇನ್ನೊಬ್ಬರಿಗೆ ಹಾಕಾಗಿಲ್ಲ, ಹಾಕಿ ವಾಪಸ್ ತರಾಗಿಲ್ಲ, ಅದನ್ನು ಹೋಗಿಬಿಟ್ಟು ಹೋಗಿಬಿಡ್ಬೇಕು ಆ ಕಡೆ, ವಾಪಸ್ ಬರಬಾರ್ದು. ಅದು ಕ್ರಮ ಬಡಿಸಿ ಹಿಂದೆಲ್ಲ ಕ್ರಮ ಇರ್ತೀವಿ, ಎಲ್ಲ ಹೋಗಿಬಿಡ್ತೀಗ, ಹೂದು ಬರ್ತಾ ಇರ್ತಾರೆ, ಹಾಗಲ್ಲಿ ಮಾಡಬಾರ್ದು. ಅದು ಯಾವಾಗಲೂ ತಾರತಮ್ಯ ಜ್ಞಾನ ಬಡಿಸೋರು ಒಳ್ಳೆ ಜ್ಞಾನಿಗಳಾಗಿರ್ಬೇಕು, ಬಡಿಸೋದು ಕೂಡ ಯಜ್ಞ ಅದು ಒಂದು ಗೊತ್ತಾಯ್ತಾನ. ಸುಮ್ಮನೆ ಮಾಡಿ ಎಲ್ಲೋ ಹಾಕೋದು ಏನೋ ನೋಡಿದ್ರೆ ಆಗೋದಲ್ಲ, ಏನು ಹಾಕ್ತೇವೆ ಅದು ಹಾಕೋ ಅನುಸಂಧಾನ ಅವ್ರಿಗಿರಬೇಕು. ಅವ್ರು ಅಡುಗೆ ಮಾಡೋಷ್ಟು ಶಕ್ತಿ ಇಲ್ಲ, ದಾನ ಮಾಡೋ ಶಕ್ತಿ ಇಲ್ಲ, ಬಡಿಸ್ಬೇಕಾದ್ರೆ ಚಿಂತನೆ ಮಾಡೋಕ್ಕೆ ಬರುತ್ತೆ, ಅಷ್ಟಕ್ಕೆ ಚಿಂತನೆ ಮಾಡೋಕ್ಕೆ ಬರುತ್ತೆ. ಆ ಜ್ಞಾನ ಇಟ್ಕೊಂಡು ಮಾಡಿದ್ರೆ ಸರಿ ಹೋಗುತ್ತೆ. ಈ ಕಡೆ ಹಾಕಬಾರ್ದು, ಇದು ಹಾಕ್ಬಂದ್ರೆ ಅದಕ್ಕೆ ಹಾಕಿಬಿಟ್ಟು ಮತ್ತೆ ಕೇಳಿ ಹಾಕ್ತಾನೆ, ಮತ್ತೆ ಬರ ಹಾಕ್ತಾನೆ, ಮತ್ತೆ ಇನ್ನೊಂದು ಪಾತ್ರೆನ ತರಬೇಕು. ಈ ಪಾತ್ರೆ ಮುಗೀತು ಹೋಯ್ತು ಆ ಕಡೆ, ಬೆಳೆಸ್ಕೋತಾ ಹೊರಟುಬಿಟ್ಟ, ಬಿಟ್ಟುಬಿಟ್ಟು ಆ ಕಡೆ ಇನ್ನೊಂದಿನ ತರಬೇಕು. ಮತ್ತೆ ಹೊಸ್ದಾಗಿ ಇವ್ರಿಗೆ ಹಾಕ್ಬೇಕಾದ್ರೆ ಅದನ್ನು ಸೇರಿಸಿ ಮತ್ತೆ ಹಾಕ್ಬಾರ್ದು ಇಲ್ಲಿಗೆ. ಮತ್ತು ಅದೆಲ್ಲ ಎಲ್ಲಿದೆ ಈಗ? ಅರಿವು ಚೇಷ್ಟೆ ಎಲ್ಲ ಕಡೆ ಹೋದ್ರೆ ಹೇಳೋದೆಲ್ಲ ಕೇಳೋದು. ಆ ಸೌಟಲ್ಲ ಅದೇ ಪಾತ್ರೆಗೆ ಬಂದೇ ಇರ್ತದೆ, ಎಲ್ಲ ಬರ್ತಾನೆ ಇರ್ತದೆ. ಆ ಮೂತ್ರ ಬಹುದ್ರೆ ಆ ಕಡೆ ಹೊರಟಾಯ್ತು, ಮತ್ತೆ ವಾಪಸ್ ಬರಾಗಿಲ್ಲ. ಆ ರೀತಿ ಮಾಡಿದರೆ ದೇವತೆಗಳಿಗೆ ತೃಪ್ತಿ ಕೊಡುತ್ತೆ. ಏಕಂಪ ಅದಕ್ಕೆ ಏನು ಮಾಡಬೇಕು, ಅದು ಎಲ್ಲಿ ಹೋಗಬೇಡಿ ಅಂತೇಳ್ಬಿಡಿ. ಸಿಕ್ಕ ಹೋದ್ರೆ ತಾನೇ ಪ್ರಾಬ್ಲಮ್ ಬರೋದು, ಹೋಗಲೇಬೇಡಿ ಅಷ್ಟೇ. ಆತ್ಮನೇ ಸ್ವಸ್ಮೈ ಪಶುಭ್ಯ ಪಶುವಾದಿಭ್ಯ ಏಕ ಅಲ್ಲಿರಲಿ ಹೊತ್ತಾಗಿದೆ, ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡಿ ಎಂದು. ನಾಳೆ ಅಂದರೆ ಶುಕ್ರವಾರ, ನಾಳೆ ಆ ಪಾಠ ಇಲ್ಲಿರೋದಿಲ್ಲ, ಆಮೇಲೆ ಅಲ್ಲಿ ನಾಡಿದ್ದು ಪಾಠ್ಯ ಶುಕ್ರ ಶನಿವಾರ. ಓಂ ಜನ್ಮಾದ್ಯಸ್ಯ ಏನ ಇಪ್ಪತ್ತರಿಂದ ಡಿಸೆಂಬರ್ 20-29 ಹತ್ತು ದಿವಸ. ಹಾಂ, ಯಾವ ಪಾಠ ಅಂತ ಹೇಳ್ತೀನಿ, ಅದು ಯಾವ್ದಾದ್ರು ಹೊಸ್ತೆ ಮಾಡೋಣಂತೆ, ಪೂರ್ತಿ ಮುಗಿಸ್ಬಿಡಕ್ಕೆ ಬರೋದು. ಹಾಂ, 20-29 ಓಂ ಜನ್ಮ ಡಿಸೆಂಬರ್ ಜನವರಿ ಅಲ್ಲ, ಡಿಸೆಂಬರ್ ಅಲ್ಲ. ಏನ ಹೌದು ಹೇಳಿದ್ನಲ್ಲ, ಅಯ್ಯೋ ಬಲಿಹರಣ ದೊಡ್ಡ ಪ್ರಾಬ್ಲಮ್ ಅದು, ಅದು ಸುಲಭ ಅಲ್ಲ ಬಲಿಹರಣ. ಗೊತ್ತಾಯ್ತಾ, ವೈಷ್ಣೇವಕ್ಕೆ ಸುಲಭ ಆ ಲೆಕ್ಕದಲ್ಲಿ, ಬಲಿಹರಣನೇ ಕಷ್ಟದ ಕೆಲಸ ಹೇಳಿತಾ. ಬಟ್ ಎಲ್ಲರೂ ಮಾಡಬೇಕಾಗಿಲ್ಲ, ವೈಷ್ಣೇವ ಆಗಲಿ ಎಲ್ಲರೂ ಮಾಡಾಗಿಲ್ಲ, ಮನೆಯಲ್ಲಿ ವೈಷ್ಣೇವನ ಮಾಡಲೇಬೇಕು. ಅದು ಅಣ್ಣ ತಮ್ಮದ್ರು ಭಾಗ ಆಗಿದ್ರು ಕೂಡ ಹಿರಿಯನ ಜವಾಬ್ದಾರಿ. ಬಲಿಹರಣ ಮಾತ್ರ ಡೀಟೇಲ್ ಸಂಕ್ಷಿಪ್ತ ಇವ್ರು ಮಾಡಬೇಕು, ಗೊತ್ತಾಯ್ತು, ಡೀಟೇಲ್ ಆಗಿ ದೊಡ್ಡವ್ರು ಮಾಡಬೇಕು, ಅದು ಅದರಲ್ಲಿ ಮೆಸ್ತ ವಿಶೇಷ. ಓಂ ಹೌದು ಅದು ಅಲ್ಲ, ಅದು ಸಿಂಪಲ್ ಮೆಥಡ್ ಇದ್ದೇ ಇದೆ, ಇಲ್ಲ ಅಂತಲ್ಲ. ಯಾವುದಕ್ಕೂ ಒಂದು ಲೋಯೆಸ್ಟ್ ಕ್ವಾಲಿಟಿ ಇದ್ದೇ ಇದೆ, ಪೂರ್ತಿ ಬಿಡೋದಕ್ಕಿಂತ ಅದೊಂದು ಪದ್ಧತಿ ಇದ್ದೇ ಇದೆ. ಅದು ಉತ್ತಮ ಪಕ್ಷ ಮಾಡಬೇಕು, ಮಾಡೋಕ್ಕೆ ಬರದೇ ಹೋದರೆ ಅಧೋ ಪಕ್ಷ ಆದರೂ ಮಾಡಬೇಕು. ಬಿಟ್ಟ ಅಂತಾಗಲಿಲ್ಲ, ಗೊತ್ತಾಯ್ತಿಲ್ಲ, ಬಿಟ್ಟ ಅಂತ ಕೆಲವಕ್ಕೆ ಇರುತ್ತೆ, ಗೊತ್ತಾಯ್ತು, ಅಟೆಂಡೆನ್ಸ್ ಹಾಕಿಬಿಟ್ರೆ ಮತ್ತೆ ಇನ್ನೊಂದ್ಸರಿ ತೋಲೆ ಕಾಲ ಮಾಡ್ತಾರೆ, ಅದು ಆಬ್ಸೆಂಟ್ ಆದರೆ ಹೋಯ್ತು ಬಿಟ್ಬಿಡ್ತಾರೆ, ಆ ಥರ ಆಗಬಾರ್ದು, ಪ್ರೆಸೆನ್ಸೇ ಬೇಕು. ಹೌದು, ಏ ಯಾವ ಪ್ರಚರಂತಿ ಭೂಮೌ, ಭೂಮಿಯ ಸಂಚಾರ ಮಾಡ್ತಕ್ಕಂಥದ್ದು ಏನೇನಿದೆ ಅವೆಲ್ಲದಕ್ಕೂ ಅದೇ ಜಂಗಮ ಪ್ರಾಣಿಗಳು ಅಂತ ಅರ್ಥ. ಇವಕ್ಕಿಲ್ಲ, ಸ್ಥಾವರಗಳಿಗಿಲ್ಲ ಅದು, ಪ್ರಚರಂತಿ ಅಂತ ಹೇಳಿದ್ರಿಂದ ಎಲ್ಲ ಜಂಗಮ ಪ್ರಾಣಿಗಳು ಸಿಗುತ್ತೆ ಅಂತ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ.